यदिदं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायित प्रभ हरिकथामृतसार गुरुगर करुणदिन्दापणिसु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ. ಇಲ್ಲಿ ಮಾತೃಕಾ ಸಂಧಿಯಲ್ಲಿ 26th ವರ್ಸ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಬೇಸಿಕಲಿ ಈ ವರ್ಸ್ ಇಟ್ ಡೀಲ್ಸ್ ಮೋರ್ ವಿತ್ ದಿ ಅಪರೋಕ್ಷ ದರ್ಶನಕ್ಕೆ ಮಾಡಬೇಕಾದ ಮಜಲುಗಳು, ಅದ ಸ್ಟೆಪ್ಸ್ ಹೇಗಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ಸ್ಥೂಲವಾದ ಅರ್ಥ ನೋಡಿದ್ರೆ, ಕ್ಷೀರದಲ್ಲಿ, ಕ್ಷೀರ ಇದು ಪ್ರಾಸೆಸ್ ನಮ್ಗೆ ಎಲ್ಲರಿಗೆ ಗೊತ್ತಿರೋದೆ. ಕ್ಷೀರದಲ್ಲಿ ದಧಿ ಹಾಕಬೇಕು, ಮೊಸರನ್ನ ಹಾಕಬೇಕು. ಮೊಸರನ್ನ ಹಾಕಿದಾಗ ಅದು ಹೆಪ್ಪಾಗಿ, ಕ್ಷೀರ ಸ್ವಲ್ಪ ಮೊಸರು ಹೆಪ್ಪ ಹಾಕಿದಾಗ ಅದು ದಧಿ ಆಗತ್ತ, ಮೊಸರು ಆಗತ್ತ. ಮೊಸರಲ್ಲಿ ಇರುವಂತ ಕೆನೆಯನ್ನ ತೆಗೆದು ನಾವು ಮಥನ ಮಾಡಿದಾಗ ಅಲ್ಲಿಂದ ನವನೀತ ಬೆಣ್ಣೆ ಬರುತ್ತ. ಸೊ ಆ ಬೆಣ್ಣೆಯನ್ನ ನಾವು ಕಾಯಿಸಿದಾಗೆ ಅಲ್ಲಿ ತುಪ್ಪ ಬರುತ್ತೆ. ತುಪ್ಪ ಈಸ್ಕೊಂಡ್ರೆ ತುಂಬಾ ಘೃತ ಅಂದ್ರೆ ಶ್ರೇಷ್ಠ ಅಂತ ಅರ್ಥ ಬರುತ್ತೆ. ಘೃತಕ್ಕೆ ಘೃತ ಅಂಬೋದಕ್ಕೆ ಏನ್ ಮೀನಿಂಗ್ ಕೊಡ್ತಾನ, ಘೃತ ಪ್ರಜ್ವಲನೆ. ಘೃತ ಅಂಬೋದಕ್ಕೆ ಪ್ರಜ್ವಲ, ಆ ಒಂದು ಬೆಳಗುವ ಶಕ್ತಿ ಅಂತಾನೆ ಅರ್ಥ ಘೃತ ಅಂಬೋದಕ್ಕೆ. ಸೊ ಘೃತ ಈ ಶ್ರೇಷ್ಠ ಅಂತ ಆಗತ್ತೆ. ಸೊ ಈ ನಾಲ್ಕನ್ನ ತಕೊಟ್ಟ ಸಾಧನೆಯಲ್ಲಿ ಬರುವಂತ ನಾಲ್ಕು ಸ್ಟೆಪ್ಸ್, ಲಾಸ್ಟ್ 4 ಸ್ಟೆಪ್ಸ್ ಇದಕ್ಕೆ ಇದೊಳಗೆ. ಸೊ ಪ್ರತಿ ಒಳಗೇನು ಇರುವಂತ ಸೌರಭ ರಸ ಸೌರಭ ರಸ ಅಂದ್ರೆ ಹೇಳುವಾಗ ಅದನ್ನ ಇರುವಂತ ಆ ಪರಿಮಳ, ಗಂಧ, ಟೇಸ್ಟ್, ವಾಟ್ ಎವರ್ ಇಸ್ ಸೌರಭ, ಆ ಒಂದು ಆ ರಸ ಇರುತ್ತಲ್ಲ, ಅದ ಟೇಸ್ಟ್ ಒಳಗೆ ಒಂದೊಂದು ಲೇಯರ್, ಕ್ಷೀರದಲ್ಲಿ, ದದಿಯಲ್ಲಿ, ನವನೀತದಲ್ಲಿ, ಘೃತದೊಳಗೆ ಇರುವಂತ ಆ ಸೌರಭ ರಸ ಯಾರು ಅಂದ್ರೆ ಆ ಎನಿಸಿ ಶಾಂತಿ ರಮಣ, ಅವನೇ ಶಾಂತಿ ರಮಣನೇ ಅಲ್ಲಿ ರಸ ಶಬ್ದ ವಾಚ್ಯನಾಗಿ ಅದ ಒಂದೊಂದು ಲೇಯರ್ ಇದ್ದಾನೆ ಅಂತ. ರಸ ಅಂತ ಹೇಳುವಾಗ ರಸ ಅಂದ್ರೆ ಏನು ಅಂದ್ರೆ ಗೀತೆಯಲ್ಲೂ ಬರುತ್ತೆ, ರಸ ಆಪ್ತಕೌಂತೆ ಅಂತ, ನಾನೇ ಎಲ್ಲದಲ್ಲಿನೂ ರಸನಾಗಿದ್ದೀನಿಂದ ರಸ ಅಂದ್ರೂ ಅದು ತಿರುಗು ಮುರುಗು ಮಾಡಿ ಸಾರ ಅಂತ ಹೇಳಿದ್ರು, ಶ್ರೇಷ್ಠ ಅಂತ ಹೇಳಿದ್ರು, ದ ಎಸೆನ್ಸ್ ಇಟ್ ಈಸ್ ದಿ ಥಿಂಗ್ ದಟ್ ಡಿಟರ್ಮಿನ್ಸ್ ಹೇಳುವುದು ಅಂದ್ರೆ ಪ್ರಧಾನ, ಮುಖ್ಯ, ಸ್ವತಂತ್ರ. ಸೊ ರಸ ಶಬ್ದಕ್ಕೆ ಅನೇಕ ಮೀನಿಂಗ್ ಬರ್ತದೆ. ಬಟ್ ಇವೆಂಚುಲಿ ಇಟ್ ಯಾರು ರಸ ಅಂದ್ರೆ ಭಗವಂತನೇ ರಸ ಅಂತ ಆಗತ್ತೆ. ಸೊ ಈ ಸೌರಭ ಅವರುಗಳು ಆ ಸೌರಭ ರಸ ಅಂತ ಇಲ್ಲಿ ಹೇಳುವ ಮೂಲಕ ಅಲ್ಲಿರುವಂತ ಟೇಸ್ಟ್ ಶ್ರೇಷ್ಠವಾದದ್ದು. ಕ್ಷೀರದಲ್ಲಿ ಆ ಕ್ಷೀರತ್ವ, ದದಿಯಲ್ಲಿ ದದಿತ್ವ, ನವನೀತದಲ್ಲಿ ಆ ನವನೀತತ್ವ, ಆ ಘೃತದೊಳಗಿರುವಂತ ಆ ಒಂದು ಘೃತತ್ವ, ಆ ಒಂದು ವಿಚ್ ಸೆಪರೇಟ್ಸ್ ಇಟ್ ಫ್ರಮ್ ಅದರ್ ಥಿಂಗ್ಸ್, ಅದೇ ಅಸಾಧಾರಣ ಗುಣ ಅಂತಾನು ಹೇಳ್ತೀವಿ. ಆ ಅಸಾಧಾರಣ ಗುಣವನ್ನ ನಿಯಮಿಸುತ್ತಾ ಆ ಒಂದೊಂದು ವಸ್ತುಗಳು ಒಂದು ಶ್ರೇಷ್ಠವನ್ನ ಕೊಡುವನು ಭಗವಂತ, ಅವನೇ ಸೌರಭ ರಸ, ಅವನು ಕೊಟ್ರನೆ ಉಂಟದು. ಸೊ ಅದು ಸೌರಭ ರಸ ಆಹ್ವಾನಿಸಿ ಯಾರಿವನು ಅಂದ್ರೆ ಶಾಂತಿ ರಮಣ, ಶಾಂತಿಪತಿಯಾದಂತ ಆ ಅನಿರುದ್ಧ ದೇವನೇ ಜ್ಞಾನ. ಇದು ಜನರಲ್ ಆಗಿ ಬರುತ್ತೆ, ಬಟ್ ಈಚ್ ಒನ್ ಬರೀ ನಾವು ನೋಡುವಂತ ಮೊಸರು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತ ಎಲ್ಲ ದೇ ಇಂಡಿಕೇಟ್, ಆಕ್ಚುಲಿ ಏನ್ ಇಂಡಿಕೇಟ್ ಮಾಡತ್ತಂದ್ರೆ ದೇ ಇಂಡಿಕೇಟ್ ಜ್ಞಾನ, ಕ್ರಿಯಾ, ಇಚ್ಛಾ, ಶಕ್ತಿ ಅಂತಾನೆ ಇಲ್ಲಿ ಬಳಸ್ತಾರೆ. ನಾಲ್ಕನ್ನೇ ಹೇಳ್ತಾ ಇದ್ದಾರೆ, ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಅಂತ ಹಾಗಿಲ್ಲ, ಒಂದೊಂದು ಸೆಪರೇಟ್. ಜ್ಞಾನಶಕ್ತಿ, ಜ್ಞಾನ ಬೇರೆ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಹಾಗಲ್ಲ, ಯಾಕಂದ್ರೆ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಕಾಂಟೆಕ್ಸ್ಟ್ಲಿ. ಸೊ ಜ್ಞಾನ, ಕ್ರಿಯಾ, ಇಚ್ಛಾ, ಶಕ್ತಿ ಎಂದೆಂಬ ಈರೆರಡು, ಸೊ ಸ್ಪೆಸಿಫಿಕ್ ಆಗಿ ಅದು ಮೂರಲ್ಲ, ಈರೆರಡು ನಾಲ್ಕು, ಈರೆರಡು ನಾಮದಲ್ಲಿ ಕರೆಸುವ ಅವನೇ ಆ ಹೆಸರಿನಿಂದಲೂ ಇದ್ದಾನೆ ಜ್ಞಾನ. ಸೊ ಇವನು ಈ ಹೆಸರನ್ನೊಂದು ಎಲ್ಲಿ ಇದ್ದಾನೆ ಅಂದ್ರೆ ಒಂದೊಂದಕ್ಕೇನು ಕರೆಸ್ಪಾಂಡಿಂಗ್ ಆಗಿ ಹೇಳ್ತಾರೆ. ಕ್ಷೀರ, ದದಿ, ನವನೀತ, ಘೃತ ಅಂತ ತಕೊಂಡ್ರೆ ಈ ಒಂದು ಶಬ್ದದಿಂದ ಇಲ್ಲಿ ಭಾರತಿ ಶಾಂತಿ ರಮಣನೇ ಇದ್ರನು ಅವನು ಯಾರ ಒಳಗಿದ್ದಾನೆ. ಈ ಕ್ಷೀರ, ದದಿ, ನವನೀತ, ಘೃತವೂ ತಕೊಳ್ಳಿ, ಅಥವಾ ಅದಕ್ಕೆ ಮ್ಯಾಪ್ ಆಗುವಂತ ಜ್ಞಾನ, ಕ್ರಿಯಾ, ಇಚ್ಛಾಶಕ್ತಿಯನ್ನು ತಕೊಳ್ಳಿ. ಇಲ್ಲಿ ಇರುವಂತ ದೇವತೆಗಳು ಯಾರು ಅಂತ, ಭಾರತೀ ಸರಸ್ ವಾಗ್ದೇವಿ, ವಾಯು, ಸರೋರು ಹಾಸನ ಅಂದ್ರೆ ಚತುರ್ಮುಖ, ಸರೋರು ಹಾಸನ. ಆ ಕಮಲವನ್ನೇ ತನ್ನ ಆಸನವಾಗಿ ಇಟ್ಟಿರುವಂತ ಚತುರ್ಮುಖ ಭ್ರಂಗ. ಸೊ ಇವರಲ್ಲಿ ನೆಲಸಿಂಹನು ಎಲ್ಲ ಕಾಲದಲ್ಲಿನೂ ಇದ್ದಾನಂತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಕ್ಷೀರ ಅಂಬುದು ಜ್ಞಾನಕ್ಕೆ ಸಂಕೇತ ಅಂತ ಹೇಳ್ತಾರೆ. ಯಾಕೆ ಕ್ಷೀರ ಅಂಬುದು ಜ್ಞಾನ ಯಾಕೆ ಆಗತ್ತಂದ್ರೆ, ಕ್ಷೀರ ಬೇಸಿಕಲಿ ಇರೋದು ಹಾಲು, ಹಾಲು ಅಂಬುದು ಬಿಳಿ ಬಣ್ಣದಿಂದ ಇರುತ್ತೆ. ಸೊ ಆ ಜ್ಞಾನವು ಬಿಳಿ ಬಣ್ಣದಿಂದ ಇರುತ್ತಂತ ಒಂದು ಸ್ಥೂಲವಾದ ಮೀನಿಂಗ್. ಬಟ್ ಒಳಗಿನ ಮೀನಿಂಗ್ ಏನು ಅಂದ್ರೆ, ನಾವು ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಇದು ನಮ್ಗೆ ಜ್ಞಾನ ಬೇಕು. ಆ ಜ್ಞಾನ ಹೇಗೆ ಗಳಿಸೋದು ಅಂತ, ಜ್ಞಾನ ಒಂದು ಆಕಳಿದ್ರೆ ಆಕಳಲ್ಲಿ ಹಾಲು ಇದೆ, ಆಕಳಲ್ಲಿ ಇರುವಂತ ಹಾಲನ್ನ ಅದು ನಮ್ಗೆ ಹೇಗೆ ಸಿಕ್ಕತ್ತ, ಆಕಳಲ್ಲಿ ಇರುವಂತ ಹಾಲನ್ನ ಚಂದಾಗಿ ಹಿಂಡಬೇಕು, ಆ ಕಾಲಕ್ಕೆ ಅದನ್ನ ಹಿಂಡಿದ್ರೆ ನಮ್ಗೆ ಹಾಲು ಬರುತ್ತೆ. ಹಾಗೇನೆ ಜ್ಞಾನ ಅಂಬುದು ಏನೋ ಯಾರೋ ಕೇಳೋದು ಅಂಬೋದು ಅಲ್ಲ. ಜ್ಞಾನ ಅಂಬೋದು, ಜ್ಞಾನ ಅಂಬೋದನ್ನ ಹಿಂಡಬೇಕು. ಎಲ್ಲಿಂದ ಹಿಂಡಬೇಕು ಜ್ಞಾನವನ್ನ, ಯಾವುದೋ ಒಂದು ಪ್ರಾಣಿ ಇದ್ರೆ ಆ ಪ್ರಾಣಿಯನ್ನ ಹಿಂಡಿದ್ರೆ ಹಾಲು ಬರೋದಿಲ್ಲ. ಹಾಲು ಇರೋದು ಗೋವಿನಲ್ಲಿ ಹಾಲಿದೆ, ಆ ಗೋವಿನ ಉದರದಲ್ಲಿ ಹಾಲಿರತ್ತೆ. ಆ ಹಾಲನ್ನ ನಾವು ಒಂದು ಕರುವನ್ನ ಮುಂದೆ ಇಟ್ಟು ಹಾಲನ್ನ ಹಿಂಡುತ್ತೀವಿ. ಹಾಗೇನೆ ಇದಕ್ಕೇನೆ ಯಜ್ಞ ಪ್ರಕ್ರಿಯೆನು ಹೀಗೆ ಇದೆ. ಷಟ್ಪ್ರಶ್ನೋಪನಿಷದಲ್ಲಿ ಇದಕ್ಕೆ ಯಜ್ಞ ಪ್ರಕ್ರಿಯೆ, ಹಾಲು ಅಂಬೋದು ಹಾಗೆ ಹಾಗೆ ಯಾವ ಹಾಗೆ ಬರುತ್ತೆ, ಏನು ದೇವತೆಗಳು ಅಲ್ಲಲ್ಲಿ ಇದ್ದಾರೆ ಹಾಲಲ್ಲಿ ಅಂತ 16 ಕಲಾ ದೇವತೆಗಳನ್ನ ಅಲ್ಲಿ ಹೇಳ್ತಾರೆ. ಇಲ್ಲಿ ಬೇಸಿಕ್ ಆಗಿ ಹಾಲು ಹಿಂಡೋದು ಅಂದ್ರೆ ಹಾಲು ಇರಬೇಕು, ಆ ಗೋ ಇರಬೇಕು ಅಂದ್ರೆ ಏನರ್ಥ, ಗೋ ಇರಬೇಕಂದ್ರೆ ನಮ್ಗೆ ಜ್ಞಾನ ಬರಬೇಕಂದ್ರೆ ನಮ್ಗೆ ಮುಖ್ಯವಾಗಿ ಬೇಕಾದ್ದು ಒಂದು ಜೀವ ಬೇಕು. ಒಂದು ಯು ಕೆನಾಟ್ ಹ್ಯಾವ್ ಅ ಪಿಕ್ಚರ್ ಗೋ ಅಂತ ಕಾಲನ್ನ ಹಿಂಡ್ಲಕ್ಕೆ ಆಗೋದಿಲ್ಲ, ಯು ನೀಡ್ ಅ ಲೈವ್ ಗೋ ಇರಬೇಕು. ಸೊ ಆ ತರ ನಮ್ಗೆ ಒಂದು ಚೇತನದಿಂದ, ಬಿಕಾಸ್ ಅದು ಚೇತನದ ಧರ್ಮ, ಒಂದು ಚೇತನದಿಂದ ಇನ್ನೊಂದು ಚೇತನಕ್ಕೆ ಬರುವಂತದ್ದು ಹಿಂಡುವ ಮೂಲಕ ಬರೋದು. ಸೊ ಆ ಚೇತನ ಹೇಗಿರ್ಬೇಕು, ಬೇಸಿಕಲಿ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ ಗುರು ಹೇಗೆ, ಯಾರೋ ಒಬ್ಬ ಗುರು ಅಂತ ಬೋರ್ಡ್ ಹಾಕೊಂಡ್ರೆ ಹೋಗೋದಲ್ಲ, ಆ ಗುರುವಿನಲ್ಲಿ ಫಸ್ಟ್ ಹಾಲು ಇರಬೇಕಲ್ಲ. ಹಾಲು ಅವನು ಕೇಳಿ ಮಾಡಿ ಬಂದ ಶಕ್ತಿ ಹಾಲಿನ ರೂಪದಲ್ಲಿ ಅವನಲ್ಲಿ ಆ ಜ್ಞಾನ ಇರಬೇಕು. ಎಲ್ಲಿ ಹಾಲು ಇದೆಯೋ ಅಲ್ಲಿ ಅದಕ್ಕೆ ಗೋವಿನಲ್ಲಿ ನಾವು ಬಂದು ಎಲ್ಲಾ ದೇವತೆ ಗೋ ಶ್ರೇಷ್ಠ. ಯಾಕೆ ಗೋ ಶ್ರೇಷ್ಠ, ಆಕ್ಚುಲಿ ಗೋ ಅಂದ್ರೆ ಅದಕ್ಕೆ ನಿರ್ವಚನ ಹೇಳುವಾಗ ಗಚ್ಚತೀತಿ ಗೋ ಅಂತ, ಎಲ್ಲಿ ಚರಿಸುವಂತದ್ದು ಗೋ ಅಂದ್ರೆ, ಗೋ ಮಾತ್ರ ಚರಿಸೋದಿಲ್ಲ, ಎಲ್ಲ ಪ್ರಾಣಿ ನಾವು ಚರಿಸ್ತಾನೆ ಇರ್ತೀವಿ, ಚಲನಶೀಲರಾಗೆ ಇರ್ತೀವಿ. ಸೊ ಅದಕ್ಕೆ ಮಾತ್ರ ಏನ್ ವಿಶೇಷ ಅಂದ್ರೆ, ಅಲ್ಲಿ ಏನ್ ಹೇಳ್ತಾರಂದ್ರೆ ಗೋ ಗಚ್ಚತಿ ಸರ್ವ ಉಪಯೋಗೇನ ಅಂತ, ಅದು ನಡೆದಾಡುತ್ತಾ ಇರುತ್ತೆ ಇರುವಾಗ ಅದ್ರಲ್ಲಿ ಆ ಗೋವಿನಲ್ಲಿ ಇರುವಂತ ಪ್ರತಿ ಒಂದು ಐಟಮ್ ಏನೇನು ಗೋವಿಂದ ಬರುತ್ತೋ ಎಲ್ಲವೂ ಒಂದು ಉಪಯೋಗ ನಮಗೆ ಇರದ ಅದಕ್ಕಿಲ್ಲ, ನಮಗೆ ಅದು ಮೂಲಕವಾಗ ಉಪಯೋಗ ಆಗತ್ತೆ. ಸೊ ಅದಕ್ಕೆ ಗೋ ಅಂತ ಹೇಳ್ತಾರೆ. ಸೊ ಆ ತರ ಅದಕ್ಕೆ ಸದೃಶವಾಗಿ ಏನತ್ತ, ಗೋ ಅಂದ್ರೆ ವೇದಗಳು ಎಂಬ ಅರ್ಥವು ಬರುತ್ತೆ. ಸೊ ಈ ವೇದಗಳು ಅಂದ್ರೆ ಭಗವಂತನ ತಿಳಿಸುವಂತದ್ದು ಎಲ್ಲಾ ಅದಕ್ಕೆ, ಅದು ಯಾಕೆ ಗೋ ಅಂದ್ರೆ ಗಚ್ಚತಿ ಸರ್ವತ್ರ ಉಪಯೋಗೇನ, ಗಚ್ಚತಿ ಸರ್ವತ್ರ ಅಂದ್ರೆ ಈ ಅಕ್ಷರಗಳ ಅನುಪೂರಿ ಎಲ್ಲಾ ಕಡೆ, ಬಿಕಾಸ್ ಇಟ್ಸ್ ನಾಲೆಡ್ಜ್, ಇಟ್ ಇಸ್ ದೇರ್ ಆಕಾಶದಲ್ಲಿ ಎಲ್ಲಾ ಕಡೆನೂ ಅದು ಹಬ್ಬಿದೆ, ಅದನ್ನ ನಾವು ಹಿಂಡಬೇಕು. ಅದು ನಮಗೆ ಭಗವಂತನನ್ನ ತಿಳಿಸಿಕೊಡುತ್ತೆ. ಪ್ರಧಾನವಾದ ಭಗವಂತನ ಸಿಕ್ಕಿದ್ರೆ ಎಲ್ಲವೂ ನಮ್ಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಗುವಂತಾರ. ಸೊ ಹೀಗೆ ಒಂದು ಗುರುವಿನಲ್ಲಿ ಆ ಒಂದು ವಿದ್ಯೆ, ಬೇಸಿಕಲಿ ಆ ವಿದ್ಯೆ ಎಂಬುದು ಗೋ, ಆ ವೇದಕ್ಕೆ ಅನುಗುಣವಾಗಿರುವಂತ ಆ ವಿದ್ಯೆ ಎಂಬುದು ಆ ಗುರುವಿನಲ್ಲಿ ಇರಬೇಕು ಫಸ್ಟ್. ಆ ಗುರುವಿನಿಂದ ನಾವು ಅದು ಆಕಳಿಂದ ನಾವು ಹಾಲನ್ನ ಪಡಿಬೇಕಂದ್ರೆ ಹಿಂಡಬೇಕು. ಇಲ್ಲಿ ಏನ್ ಹಿಂಡೋದು
ಅಂದ್ರೆ ಅದಕ್ಕೇನ್ ಹೇಳ್ತಾರೆ, ಆ ಗುರುವಿನ ಹತ್ರ ಹೋಗುವಾಗ ಪರಿಪ್ರಶ್ನೇನ ಸೇವೆಯ ಅಂತ, ಗುರುವಿಗೆ ಸೇವೆ ಮಾಡಬೇಕು ಅಂದ್ರೆ ನಾನು ನಮಸ್ಕಾರ ಮಾಡ್ಬೇಕು ಅಂತಲ್ಲ, ಆ ಪರಿಪ್ರಶ್ನೆ ಒಂದೊಂದು ಗುರುವಿಗೆ ಯಾವ ಯಾವ ರೀತಿಯಿಂದ ಸೇವೆ ಮಾಡಬೇಕು ಅಂತ ಇರುತ್ತಲ್ಲ ಅದು ಹೇಳ್ತಾರೆ. ನಾವು ನಮ್ಗೆ ಹೇಳುವಾಗ ನಾವು ಇವಾಗ ಶ್ರೀಪಾದರಾಜರ ಆರಾಧನೆ ಮುಂತಾದ ಆರಾಧನೆ ನಮ್ಮ ಗುರುಗಳಿಗೆ ಸೇವೆ ಮಾಡೋದು ಅಂತ ನಾವು ಏನ್ ಹೋಗಿ ಮಾಡ್ತೀವಿ, ಅಲ್ಲಿ ಹೋಗಿ ಅವರು ಮಾಡಿದ್ದ ಆ ವಿಷಯಗಳನ್ನ ಅವರು ಹೇಳಿಕೊಟ್ಟ ಇದನ್ನ ನಾವು ಮೆಲುಕು ಹಾಕ್ತಾ ಅವ್ರು ಏನೇನ್ ಹೇಳಿದ್ದಾರೆ ಹ್ಯಾಗ ಹೇಳಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಚರ್ಚೆ ಚಿಂತನೆ ಎಲ್ಲಾ ಮಾಡ್ತೀವಿ. ಅದೇ ಅವ್ರಿಗೆ ನಾವು ಮಾಡುವಂತ ದೊಡ್ಡ ವಿಕಾಸ, ಅವ್ರಿಗೆ ಅದು ಸಂತೋಷವನ್ನ ಕೊಡುತ್ತೆ. ಅವ್ರು ಇಷ್ಟು ಅವತಾರ ತಾಳಿ ಬಂದು ಈ ಜ್ಞಾನವನ್ನ ಕೊಟ್ಟದ್ದನ್ನ ನಾವು ಉಪೇಕ್ಷೆ ಮಾಡಿ ಅದು ತಿಳ್ಕೊಳ್ಳದೆ ಬಿಟ್ರೆ ಅದು ಅವರಿಗೆ ಮನಸ್ಸಿಗೆ ಸಂತೋಷ ಕೊಡೋದೇ ಇಲ್ಲ. ಸೊ ಅವರು ಏನ್ ಮಾಡ್ತಾರಂತೆ, ಈ ಒಂದು ಅವರು ಮಾಡಿದ ಗ್ರಂಥಗಳನ್ನ ಅವ್ರು ಹೇಳಿಕೊಟ್ಟದನ್ನ ನಾವು ನಮ್ಮಷ್ಟಿಗೆ ನಮಗೆ ಗೊತ್ತಿರುವಂತ ರೀತಿಯಲ್ಲಿ ಆ ಚಿಂತನೆಯನ್ನು ಮಾಡಿದ ಅದಕ್ಕೆ ಆರಾಧನಾ ಅಂತಾರೆ. ಅದು ಅವರಿಗೆ ಸಂತೋಷವನ್ನ ಕೊಡತ್ತಂತೆ. ಅವ್ರಿಗೆ ಸಂತೋಷ ಕೊಟ್ರೆ ಏನಾಗತ್ತೆ ಅಂದ್ರೆ ಅವ್ರ ಅನುಗ್ರಹ ಎಷ್ಟು ಅಂತ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಆ ಜ್ಞಾನ ಪಡೀಲಕ್ಕೆ ಅಡ್ಡಿಯಾಗಿರುವಂತ ಏನಾದ್ರು ಲೌಕಿಕ ಕಷ್ಟಗಳು ಎಷ್ಟೋ ಕಷ್ಟಗಳು ಬರುತ್ತಲ್ಲ, ಆ ಕಷ್ಟಗಳನ್ನೂ ನಿವಾರಣೆ ಮಾಡಿ ನಮಗೆ ಅವರು ಉಪಕಾರ ಮಾಡ್ತಾರಂತ. ಹಾಗೇನೆ ಪರಿಪ್ರಶ್ನೆಯನ್ನ ಸೇವೆಯ ಅಂತ ಹೇಳುವಾಗ ಈ ರೀತಿಯಿಂದ ಅದು ಬಂದು ದೊಡ್ಡ ಗುರುಗಳು ಬೃಂದಾವನಸ್ಥಾರ ಆದಂತ ಆ ಗುರುಗಳಿದ್ರೆ ನಮ್ಮ ನಮ್ಮ ಗುರುಗಳಿಗೆ ನಮ್ಮ ನಮ್ಮ ನಾವು ಹೇಗೆ ಮಾಡಬೇಕು ಅಂದ್ರೆ ಪರಿಪ್ರಶ್ನೆಯನ್ನು ಶ್ರೀ ಕೃಷ್ಣ ಹೇಳೋ ಮಾತು ಪರಿಪ್ರಶ್ನೆಯನ್ನಂತ ಅವ್ರು ಹೇಳಿಕೊಟ್ಟದನ್ನ ನಾವು ನಮಗೆ ಅಧ್ಯಯನ ಮಾಡಿ ಅಲ್ಲಿ ಚಿಂತನೆ ಮಾಡಿದ ನಮ್ಗೆ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳಿಗೆ ನಮ್ಮಲ್ಲೇನೆ ಉತ್ತರ ಸಿಕ್ಕಿದಾಗ ಅದ್ರ ಜೊತೆಲೆ ಡಿಸ್ಕಷನ್ಸ್ ಅನುವಾದ ಈ ರೀತಿಯಿಂದ ಮಾಡಬೇಕು ಅಂತ. ಆಗ ಅದನ್ನೇ ಹಿಂಡೋದು ಅಂತ, ಅದನ್ನೇ ಅಗ್ನಿ ಮತನ ಅಂತ ಅರಣ್ಯ ಮತನ ಅಂತ ಹೇಳ್ತಾವ. ಮುಂದೆ ಹಿಂದೆ ಹಿಂಡೋವಾಗ ಹೇಗೆ ಮುಂದೆ ಹಿಂದೆ ಹಿಂಡೋದು, ಆ ಹಾಲು ಕರಿಬೇಕಂದ್ರೆ ಹೇಗೆ ಮಾಡ್ತಾರ ಹಾಗೆ ಹಾಲನ್ನ ನಾವು ಕರೆಯಬೇಕು, ಇನ್ಸ್ಟೆಂಟ್ ಆಗಿ ಅದು ಬರೋದಿಲ್ಲ, ಕರೆಯಬೇಕು ಹಾಗೇನೆ ಅದು ಬರತ್ತೆ ಅಂತ ಹೇಳ್ತಾರೆ. ಸೊ ಕ್ಷೀರ ಅಂಬೋದು ಹಾಗೆ ಪಡೆದ ಜ್ಞಾನ, ಬರೀ ಆ ಒಂದು ಪರಿಪ್ರಶ್ನೆಯನ್ನ ಸೇವೆಯ ಬಂದ ಆ ಜ್ಞಾನ ಇದೆಯಲ್ಲ ಅದು ಕ್ಷೀರ ಆಗತ್ತೆ. ಆ ಕ್ಷೀರ ಅಂಬೋದಕ್ಕೆ ಇನ್ನೊಂದು ಮೀನಿಂಗು ಕೊಡ್ತ, ಕ್ಷೀರ ಯಾತಕ್ಕೆ ಕ್ಷೀರ ಹಾಲು ಯಾತಕ್ಕೆ ಇದಕ್ಕೆ ಜ್ಞಾನಕ್ಕೆ ಸಂಕೇತವಾಗಿ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಕ್ಷೀರ ಅಂದ್ರೆ ಇದಕ್ಕೆ ಅದು ಶಾಶ್ವತ ಅಂತ ಅರ್ಥ. ಇದು ಒಂದು ಕಡೆ ನಾವು ನೋಡಿದ್ದೀವಿ ಹೇಗೆ ಅಂದ್ರೆ ಸಪ್ತಾನ್ನ ಬ್ರಾಹ್ಮಣ ನೋಡುವಾಗ ಹಾಲು ದೇವರಿಗೆ ತುಂಬಾ ಇಷ್ಟ ಆದದ್ದು ಯಾವುದು ಅಂದ್ರೆ ಹಾಲು, ಹಾಲಿನಿಂದ ಮಾಡಿದ್ದ ವಸ್ತುಗಳು. ಯಾಕೆ ಅಂದ್ರೆ ಅವನು ಅನ್ನವನ್ನ ಎಲ್ಲರಿಗೇನು ಬದುಕಲಿಕ್ಕೆ ಅನ್ನವನ್ನ ಅವನು ಸೃಷ್ಟಿ ಮಾಡಿದಾಗ ಅವನು ಏನ್ ಮಾಡ್ತಾನಂದ್ರೆ ಈ ಹುಟ್ಟಿದ ಮಗು ಮನುಷ್ಯರಿಗೆ ಆಗಲಿ ನಾಲ್ಕು ಕಾಲಿನಿರುವಂತಹ ಪ್ರಾಣಿಗಳಿಗೆ ಆಗಲಿ ಫಸ್ಟ್ ಅದು ತೃಣವನ್ನ ಕುಡಿಯುವಂತ ತೃಣವನ್ನ ತಕೊಳ್ಳುವಂತ ಆ ಒಂದು ಕರು ಇದೆಲ್ಲ ಅದು ಫಸ್ಟ್ ಆಕಳು ಅದು ಫಸ್ಟ್ ವರ್ಷವಾಗಿರುವಾಗ ಅದು ಫಸ್ಟ್ ಹಾಲನ್ನೇ ಕುಡಿಯುತ್ತಂತೆ. ಸೊ ಫಸ್ಟ್ ಮಕ್ಕಳಿಗೆ ಫಸ್ಟ್ ಬೆಳೆಯುವಾಗಿ ಇರುವಂತ ಈ ಮಕ್ಕಳಿಗೆ ಬೇಕಾದ ಹಾಲಾಗತ್ತೆ. ಸೊ ಅದು ದೇವರೇ ಕೊಡೋದು ಅಂತ ಹೇಳ್ತಾರೆ. ಇದು ನಾವು ಇದ್ರಲ್ಲೇ ನೋಡ್ತೀವಿ, ಅದು ಆಕಳು ಏನಾದ್ರು ಅದಕ್ಕೆ ನಾವು ಒಂದು ಹುಲ್ಲನ್ನ ಹಾಕ್ತೀವಿ ಅದು ಹಾಲಾಗೆ ಬರುತ್ತೆ ಹೇಗೆ ಬರುತ್ತೆ ಇದೆಲ್ಲ ಕ್ವಶನ್ಸ್ ಹೇಳ್ತಾ ಇರ್ತಾರೆ ಸೈನ್ಸ್ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಸೊ ಹೀಗೆ ಯಾಕೆ ಬರುತ್ತೆ ಅಂದ್ರೆ ದೇವರು ಕೊಡ್ತಾನಂತೆ. ಅದು ಹೇಳ್ತಾರಲ್ಲ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು ಅವ್ರಿಗೆ ಬೇಕಾದ ಅನ್ನವನ್ನ ಇಟ್ಟೇ ಇಡ್ತಾನಂತೆ. ಸೊ ಆದ ಕಾರಣದಿಂದ ದೇವರು ಕೊಟ್ಟದ್ದು ದೇವರು ಅಂಬೋ ಕಾನ್ಸೆಪ್ಟ್ ಕ್ಷೀಣವಾಗದೇ ಇರುವಂತ ಆ ಒಂದು ಸಂಪತ್ತು. ಸೊ ಅವನು ಕೊಡೋದು ಹಾಗೆ ಇರತ್ತಂತೆ. ಸೊ ಆದ ಕಾರಣದಿಂದ ಕ್ಷೀಣ ಆಗೋದಿಲ್ಲ ಅಂತ ತಿಳ್ಕೋಬೇಕು ಅಂತಾರೆ. ಅಂದ್ರೆ ಏನು ಶಾಶ್ವತವಾಗಿರುವಂತದ್ದು ಅಂತ ಹಾಲು ಅಂಬೋದು ಶಾಶ್ವತವಾಗಿ ಅವನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳುವಾಗ ಅದು ಹೇಗೆ ಅಂದ್ರೆ ಆ ಅಕ್ಷರದಲ್ಲೇ ಬರತ್ತಂತ ಕ್ಷೀರ ಅಂತ ಹೇಳುವಾಗ ಕ್ಷಯರಹಿತವಾದ ಜ್ಞಾನ. ಕ್ಷಯರಹಿತ ಅಂದ್ರೆ ಡಿಫೆಕ್ಟ್ಲೆಸ್, ಅದಕ್ಕೆ ಯಾವ ಕೊರತೆಗಳು ದೋಷಗಳು ಇಲ್ಲದ ಶಾಶ್ವತವಾದ ವಿದ್ಯೆಗೆ ಕ್ಷೀರ ಅಂತ ಹೇಳ್ತಾರೆ. ಅದನ್ನ ಉಪಯೋಗ ಮಾಡಿ ನಾವು ಬದುಕಿ ಫುಲ್ ಫುಡ್ ಇಸ್ ಅ ಕಂಪ್ಲೀಟ್ ಮಿಲ್ಕ್ ಇಸ್ ಅ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ. ಅದನ್ನ ಕುಡಿದು ನಾವು ಹೇಗೆ ಬದುಕ್ತೀವೋ ಹಾಗೇನೆ ಈ ಜ್ಞಾನವು ಕಂಪ್ಲೀಟ್ ಆಗಿರುತ್ತೆ. ದಟ್ ಈಸ್ ದ ಫುಡ್ ಫಾರ್ ಅಸ್. ಈ ಒಂದು ಸಂಸಾರದಿಂದ ಮೇಲಕ್ಕೆ ಹೋಗಲಿಕ್ಕೆ ಬೇಕಾದ ದಟ್ ಬಿಕಮ್ಸ್ ದ ಮೇನ್ ಫುಡ್ ಆಗ್ಬಿಡ್ತದೆ. ಜ್ಞಾನ ಎಂಬುವ ಸಂಪತ್ತು ನಮ್ಗೆ ಸಂಸಾರದಲ್ಲಿ ಭಯವನ್ನ ತೆಗೆಯುತ್ತೆ. ದಟ್ ಇಟ್ ಸೆಲ್ಫ್ ಈಸ್ ಲೈಕ್ ಮೋಕ್ಷ. ಭಯ ಹೋಗ್ಬಿಟ್ರ ಅಭಯ ಸ್ಥಿತಿ ಬಂದಾಗೆ ದಟ್ ಇಟ್ ಸೆಲ್ಫ್ ಈಸ್ ಅ ಜಾಯ್ ಆಗ್ಬಿಡತ್ತೆ. ಜ್ಞಾನ ಇರೋ ಜಾಗದಲ್ಲಿ ಆನಂದ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅಜ್ಞಾನ ದುಃಖ ಇರುತ್ತೆ, ಜ್ಞಾನ ಆನಂದವನ್ನ ಕೊಡುತ್ತೆ ಅಂತ. ಸೊ ಹೀಗೆ ಕ್ಷೀರ ಅಂತ ಆಗತ್ತೆ. ಈ ಕ್ಷೀರಕ್ಕೆ ಏನು ಮಾಡಬೇಕು ಅಂದ್ರೆ, ಕ್ಷೀರ ಬಂದಿದೆ, ಜ್ಞಾನ ಬಂತು, ನಾವು ಏನೋ ಗುರುಗಳ ಮೂಲಕವಾದ ನಾವು ಇಂದ್ರಜನ್ಯವಾದ ಒಂದು ಜ್ಞಾನ ಬರುತ್ತೆ. ಅದನ್ನ ಗೀತೆಯಲ್ಲಿ ಹೇಳುವಾಗ ಅಂತ ಬಂದ ಜ್ಞಾನವನ್ನ ಹೇಗೆ ಒಂದು ಆ ಒಂದು ಸಮುದ್ರದಲ್ಲಿ ಒಂದು ನಾವೇ ಇದ್ರೆ ಬಲಿಷ್ಠವಾದ ಗಾಳಿ ಅದನ್ನ ಅಲ್ಲಗಡಿಸಿ ಬಿಡುತ್ತೆ, ಎಷ್ಟು ದೊಡ್ಡ ಶಿಪ್ ಇದನ್ನ ಅಲ್ಲಗಡಿಸುತ್ತೆ. ಹಾಗೇನೆ ಈ ಜ್ಞಾನ ನಮ್ಗೆ ಬಂದ ಜ್ಞಾನ ಒಂದು ಆ ಒಂದು ನಾವೇ ತರ ಒಂದು ದೊಡ್ಡ ಶಿಪ್ ತರ ಇದ್ರೂ ನಮ್ಗೆ ಬರುವಂತ ವಿಘ್ನಗಳು ಮುಂತಾದದ್ದು ಅದನ್ನ ಅಲ್ಲಗಾಡಿಸ್ಬಿಡತ್ತೆ. ಆದ ಕಾರಣದಿಂದ ಬಂದ ಜ್ಞಾನ ನಮ್ಗೆ ದೃಢವಾಗಿ ಹಾಲು ಲಿಕ್ವಿಡ್ ಇರುತ್ತೆ, ಅದು ದೃಢ ಆಗಬೇಕು. ದೃಢವಾಗಿ ಯಾವಾಗ ಆಗತ್ತೆ, ದೃಢಕ್ಕೆ ಸಂಕೇತ ಬಂದು ದಧಿ ಅಂತ ಹೇಳ್ತಾರೆ. ದೃಢವಾಗಿ ಗಟ್ಟಿಯಾಗಿರುತ್ತಲ್ಲ, ಅಂಪ ಹಾಲನ್ನ ಹೆಪ್ಪು ಹಾಕಿದ್ರೆ ಗಟ್ಟಿ ಆಗತ್ತಲ್ಲ, ಹಾಗೆ ದೃಢವಾಗಿ ಇರಬೇಕು ಅಂತ. ಆ ದೃಢ ಹಾಗೆ ಆಗತ್ತೆ ಅಂದ್ರೆ ಅಲ್ಲಿ ಹೇಳ್ತಾರೆ, ದೃಢ ಮಾಡುವುದಕ್ಕೆ ಅದಕ್ಕೆ ಫಸ್ಟ್ ಜ್ಞಾನ ಅಂತ, ಆ ಒಂದು ಕ್ಷೀರ ಎಂಬುದಕ್ಕೆ ಜ್ಞಾನ ಅಂತ ಕೊಟ್ರೆ ಆಮೇಲೆ ದಧಿ ಎಂಬುದಕ್ಕೆ ಕ್ರಿಯೆಯನ್ನ ಇಟ್ಕೋಬೇಕು. ಈ ಏನು ಕ್ರಿಯೆ ಮಾಡೋದು ಅಂದ್ರೆ, ಇಲ್ಲಿ ಏನು ಕ್ರಿಯೆ ಅಂದ್ರೆ, ಬಂದ ಜ್ಞಾನವನ್ನ ನಮ್ ಸುಮ್ಮನೆ ಇವತ್ತು ಕೇಳಿದೀವಿ ನಮ್ ಚಂದಾಗ ಅರ್ಥ ಆಯ್ತು ಒಮ್ಮೆ ಹೋಗಿ ನೋಡಿದೀವಿ ಆಯ್ತು ಅಂತ ಇಲ್ಲ, ತಿರ್ಗಾ 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 ಮನನ ಮಾಡುತ್ತಾ ಇರಬೇಕು, ಚಿಂತನೆ ಮಾಡುತ್ತಾ ಮನನ ಮಾಡುತ್ತಾ ಇರಬೇಕು ಅಂತ ಹೇಳ್ತಾರೆ. ಈ ಮನನ ಪ್ರಾಸೆಸ್, ಮನನ ಪ್ರಾಸೆಸ್ ಇಂದ ಚಿಂತನೆ ಮಾಡುತ್ತಾ, ಚಿಂತನೆ ಏನು ಆ ಒಂದು ಜ್ಞಾನ ಬಂದಿದೆ, ಆ ಜ್ಞಾನಕ್ಕೆ ಅದಕ್ಕೆ ಏನಾರು ಅದನ್ನ ಏನಾರು ಅದಕ್ಕೆ ಕ್ವಶನ್ಸ್, ಇದು ಹೀಗಿರ್ಬೋದ ಹಾಗಿರ್ಬೋದ ಆರ್ ಗ್ರೂಪ್ ಡಿಸ್ಕಷನ್ ವಾಟ್ ಎವರ್ ಯು ಕಾಲ್ ಇಟ್, ಸದಾ ಮನನ ಮಾಡುತ್ತಾ ಚಿಂತನೆ ಮಾಡುತ್ತಾ ಅದಕ್ಕೆ ಏನಾರು ಪೂರ್ವಪಕ್ಷ, ನಮ್ಮ ಮನಸ್ಸೇ ಪೂರ್ವಪಕ್ಷ ಹೇಳ, ಪೂರ್ವಪಕ್ಷ ಅಂದ್ರೆ ಇನ್ನೊಂದು ಫಿಲಾಸಫಿ ಅಂತ ಅರ್ಥಲ್ಲ, ಬಂದ ಯಾರೋ ಹೇಳಿ ಬಂದ ನ್ಯಾಯಕ್ಕೆ ಅದಕ್ಕೆ ಇರುವಂತ ಡಿಫೆಕ್ಟ್ಸ್ ಏನಾರು ಇದೆಯಾ ಅಂತ ಕ್ವಶನ್ ಮಾಡಿಕೊಂಡು ಅದಕ್ಕೆ ಸಮಾಧಾನವನ್ನ ಹುಡುಕಬೇಕು. ಬೇಸಿಕಲಿ ಅದು ಏನ್ ಹೇಳ್ತಾರೆ, ಯುಕ್ತಿ ಬಲದಿಂದ ಆಗಬೇಕು, ಯುಕ್ತಿ, ಯೂಸ್ ಲಾಜಿಕ್ ಅಂಡ್ ರೀಸನಿಂಗ್. ಆ ಅಂಬೋ ಲಾಜಿಕ್ ಅಂಡ್ ರೀಸನಿಂಗ್ ಎಷ್ಟು ಮಟ್ಟಿಗೆ ಉಪಯೋಗ ಆಗತ್ತೆ ನಮ್ಗೆ, ದೇವರ ಚಿಂತನೆ ಎಲ್ಲವೂ ಬರ್ತಾ ಇದ್ರೆ ಆ ಒಂದು ಭಗವಂತನ ಗುಣಗಳು ಅದೇ ತಾನೇ ಹೇಳಿಕೊಡ್ತಾರೆ ಗುರುಗಳು. ಆ ಭಗವಂತ ಹರಿಕಥಾಂಸಾರದಲ್ಲಿ ಅನೇಕ ಕಡೆ ನಮ್ಗೆ ವಿಷ್ಣು ಸಹಸ್ರನಾಮದ ಪದಗಳೇ ಬರುತ್ತೆ. ಆ ಗುಣಗಳನ್ನ ನಾವು ಚಿಂತನೆ ಮಾಡ್ತಾ ಇದ್ದು ನಾವೇ ಕ್ವಶನ್ ಮಾಡ್ತಾ ಇದ್ದ ಮೇನ್ ಆಗಿ ನಮ್ಗೆ ಬರೋದೇನು, ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರ ಅಂಬೋ ತಿಳುವಳಿಕೆಯಲ್ಲಿ ನಿಲ್ಲಬೇಕು. ಯಾವುದೇ ಜ್ಞಾನ ಬರ್ತಾ ಏನೋ ನಮ್ಗೆ ತಿಳ್ಕೊಂಡೆ ಆ ಒಂದು ಕೆಟ್ಟ ಅಹಂ ಬಾರದೆ ಆ ಸರಿಯಾದ ರೀತಿಯಿಂದ ಆ ಜ್ಞಾನ ಬರೋದಕ್ಕೆ ಪರಿಪ್ರಶ್ನೆನೆ ಸೇವೆಯಾ ಅಂತ ಹೇಳ್ತಾರೆ. ಸೇವೆ ಮಾಡ್ಲಿಕ್ಕೆ ಯಾವಾಗ ಆಗತ್ತೆ, ಒಬ್ರಿಗೆ ನಾವು ಹೋಗಿ ಬೃಂದಾವನಕ್ಕೆ ಹೋಗಿ ನಾಲ್ಕು ಪ್ರದಕ್ಷಿಣ ಹಾಕಿ ಸೇವೆ ಯಾವಾಗ ಮಾಡಕ್ಕಾಗತ್ತೆ, ಸೇವೆ ಮಾಡುವ ಮೂಲಕವಾಗಿ ಸೇವೆ ಮಾಡೋದಂದ್ರೆ ಏನೋ ಸುದ್ದಿ ಪ್ರದಕ್ಷಿಣೆ ಬಂದು ಒಂದು ನಮಸ್ಕಾರ ಮಾಡೋದು. ಯಾಕೆ ಮಾಡ್ತೀವಂದ್ರೆ ಅವರು ದೊಡ್ಡವರು, ನನಗೆ ಅವ್ರ ಮುಂದೆ ನನಗೆ ಏನು ಇಲ್ಲ ಅಂತ ನಮ್ಮನ್ನ ನಾವು ಅವರ ಹತ್ರ ಅರ್ಪಿಸುವುದು ಅಂದ್ರೆ ನಾನು ಏನು ಇಲ್ಲ ನಿಮ್ಮ ಕೈಯಲ್ಲಿ ನಾನು ಹೇಳ್ತಾರ ಶಿಲ್ಪಗನ ಕೈ ಸಿಕ್ಕ ಶಿಲೆಯಂತೆ ಅಂತ ಅಲ್ಲಿ ತುಂಬಾ ಚೆನ್ನಾಗಿ ಹರಿಕಥಾಂಸಾರ ಬರ್ತ ಹಾಗಿರ್ಬೇಕು. ಅಂದ್ರೆ ಐ ಆಮ್ ಜಸ್ಟ್ ಅ ಸ್ಟೋನ್, ಏನು ಇಲ್ಲ, ಆ ತಿಳುವಳಿಕೆ ಅದೇ ನಮಸ್ಕಾರ ಆಗತ್ತೆ. ನಾನು ಒಂದು ಕಲ್ಲು, ಏನು ಇಲ್ಲ, ಕಲ್ಲು ಸದೃಶವಾಗಿ ನಾನು ಇರುವನು, ನೀನು ಅಂದ್ರೆ ಅಲ್ಲಿ ಶ್ರೀಪಾದರಾಜರನ್ನು ರಾಯರನ್ನು ನೀವು ಯಾವ ಗುರುಗಳಿಗೆ ಸೇವೆ ಮಾಡ್ತೀರೋ, ಯಾವ ಗುರುಗಳನ್ನ ನಮಸ್ಕಾರ ಮಾಡ್ತೀರೋ ಅವ್ರ ಮುಂದೆ ನನಗೆ ಏನು ಇಲ್ಲ, ನಾನು ಕಲ್ಲು ಸದೃಶನಾಗಿರುವವನು, ಕಲ್ಲಂತೇನೆ ಇರುವವನು, ನನ್ನನ್ನ ನೀನು ಶಿಲ್ಪಿ, ನೀವು ಶಿಲ್ಪಿ ತರ ಇದ್ದೀರ, ನಮ್ಮನ್ನ ನೀವು ಸ್ವೀಕಾರ ಮಾಡ್ಬೇಕು. ಶಿಲ್ಪಿ ಏನ್ ಮಾಡ್ತಾನೆ, ಶಿಲ್ಪಿ ಆ ಕಲ್ಲು ಹೋಗಿ ನನ್ಗೆ ಅದು ಅವನ ಹತ್ರ ಹೇಳುದ, ನನ್ನನ್ನ ನೀನು ಸ್ವೀಕಾರ ಮಾಡಿ ನನ್ಗೆ ಒಂದು ವಿಗ್ರಹ ಮಾಡು, ಆವಾಗ ನಾನು ನನ್ನನ್ನ ಎಲ್ಲರೂ ಪೂಜಿಸುತ್ತಾರೆ ಅಂತ ಯಾರು ಹೇಳಲ್ಲ. ಆ ಶಿಲ್ಪಿನೇ ಅದನ್ನ ಹುಡ್ಕಬೇಕು. ಅಂದ್ರೆ ಏನಾಯ್ತು, ನಮ್ಗೆ ಏನಾದ್ರು ಜ್ಞಾನ ಬರುತ್ತೆ, ಏನೋ ಒಂದು ವಿಷಯ ಏನೋ ತಿಳಿತ ಅಂದ್ರೆ ಅದು ನಾವು ಹಿಂದೆ ಮಾಡಿದ ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ಏನೋ ನಾವು ಮಾಡಿದ ಆ ಒಂದು ಸೇವೆಯಿಂದ, ಆ ಒಂದು ಗುರು ಸೇವೆಯಿಂದ ಅವರು ನಮ್ಮನ್ನ ಸ್ವೀಕಾರ ಮಾಡಬೇಕು. ನಾವು ಹೋಗೋದೇ ಇಲ್ಲ, ಅವರೇ ನಮ್ಮನ್ನ, ನಮ್ಮ ಗುರುಗಳು ನಮ್ಮನ್ನ ಸ್ವೀಕಾರ ಮಾಡಬೇಕು. ಅವರು ನಮ್ಮನ್ನ ಈ ಕಲ್ಲನ್ನ ತೆಗೆದು ಈ ಕಲ್ಲಿನಿಂದ ಅವರು ಕೆತ್ತಬೇಕು. ನಮ್ಮಲ್ಲಿ ಇರುವಂತ ಆ ಏನು ಜ್ಞಾನ ಇದೆಯೋ, ಅಂದ್ರೆ ಕಲ್ಲು ಕೆತ್ತೋದು ಅಂದ್ರೆ ಏನು, ಆ ಕಲ್ಲು ಆ ಶಿಲ್ಪಿ ಏನು ಮಾಡ್ತಾನಂದ್ರೆ, ಆ ಶಿಲ್ಪಿ ಫಸ್ಟ್ ಯಾವ ಕಲ್ಲು ಅಂತ ಡಿಸೈಡ್ ಮಾಡ್ತಾನಂತೆ ಗುರುಗಳು. ಯಾವ ಕಲ್ಲು, ಒಂದು ಪುಂ ಕಲ್ಲು, ಒಂದು ಸ್ತ್ರೀ ಕಲ್ಲು, ಹೀಗೆಲ್ಲ ಕಲ್ಲು, ಆರ್ ನಪುಂಸಕ ಕಲ್ಲು, ಹೀಗಿರುತ್ತೆ. ಸೊ ಯಾವ ಕಲ್ಲು ತಕೊಳ್ತಾನೋ ಅದಕ್ಕೆ ತಕ್ಕಂತೆ ಕೆತ್ತಾನಂತೆ, ವಿಗ್ರಹ ಹಾಗೆ ಕೆತ್ತಾನಂತೆ. ಹಾಗೇನೆ ನಮ್ಮ ಯೋಗ್ಯತೆ ಇಲ್ಲಿ ಬಂದು ಏನು ಕೆತ್ತೋದು ಅಂದ್ರೆ, ನನ್ನ ಯೋಗ್ಯತೆ ಹೇಗಿದೆಯೋ ಅದು ಯಾವಾಗ ಹೇಗೆ ವ್ಯಕ್ತ ಆಗಬೇಕೋ ಅದು ಅವನು ಕೆತ್ತಬೇಕು. ಅವನು ಕೆತ್ತಿದಾಗ ಇದು ಒಂದು ಓವರ್ ಅ ಪೀರಿಯಡ್, ಲಾಂಗ್ ಪೀರಿಯಡ್ ಆಫ್ ಟೈಮ್, ಇದು ಒಂದು ಶಿಲೆದಂತೆ ಆಗತ್ತೆ. ನಮ್ದು ವ್ಯಕ್ತ ಆದಾಗ ಆವಾಗ ಅದು ಪೂಜನೀಯ ಆಗುತ್ತೆ ಬೈ ಪೀಪಲ್ ಹೂ ಆರ್ ಲೋವರ್ ದನ್ ಅಸ್, ನಾವು ಇನ್ನೊಬ್ರಿಗೆ ಗುರು ಆಗ್ತೀವಿ, ಹೀಗೆ ಅದು ಬರುತ್ತೆ. ಸೊ ಹಾಗೆ ಅವರು ಮಾಡಬೇಕು. ಸೊ ಅದು ಮಾಡಬೇಕು ಅಂದ್ರೆ ಆವಾಗ ನಾವು ನಮಸ್ಕಾರ ಮಾಡೋದಂದ್ರೆ ನಮ್ಮನ್ನ ಅವರು ಸ್ವೀಕಾರ ಮಾಡಬೇಕು ಅಂತ ಅಂದ್ರೆ ಏನಾಗುತ್ತೆ, ನಾನಂಬೋದು ಏನು ಇಲ್ಲ ಅಂಬೋ ಭಾವನೆ ಬರುತ್ತೆ. ಗುರು ಅಂದ್ರೆ ಗುರುವಲ್ಲಿ ಯಾವಾಗ್ಲೂ ಗುರು ಅಂದ್ರೆ ಗುರುವಲ್ಲಿ ದೇವರು, ಇದನ್ನ ತಾರತಮ್ಯ ಇಟ್ಕೊಳ್ತಾ ಬರ್ತೀವಿ. ಸೊ ಆದ ಕಾರಣದಿಂದ ಏನಾಗತ್ತ, ದಟ್ ನನಗೆ ಏನು ಇಲ್ಲ, ದೇವರು ಮಾಡಬೇಕು, ದೇವರೇ ನಡೆಸಬೇಕು, ದೇವರೇ ಪ್ರೇರಣೆ ಕೊಡಬೇಕು, ದೇವರು ಕೈಲಿ ಶಕ್ತಿ ಕೊಡಬೇಕು, ದೇವರು ಬುದ್ಧಿ ಪ್ರಚೋದನೆ, ಹೀಗೆ ನಾವು ಈ ಗುಣಗಳು, ಈ ಗುಣ ಅಹಂಕಾರವನ್ನ ಬಿಟ್ಟು ದೇವರು ಸ್ವತಂತ್ರ ಆ ತಾರತಮ್ಯದಲ್ಲಿ ತಿಳ್ಕೊಂಡು ಸಿಹಿ ಹೆಪ್ಪನ್ನ ಹಾಕಬೇಕು ಹಾಲಲ್ಲಿ. ಇಂತಹ ಒಂದು ಹೆಪ್ಪನ್ನ ಹಾಕಬೇಕು. ಹುಳಿ ಮೊಸರು ಹಾಕೋದು ಅಂದ್ರೆ ಅಹಂಕಾರ. ಜ್ಞಾನ ಬಂದಿದೆ ನಮ್ಗೆ, ನಮ್ಗೆ ಏನೋ ಗೊತ್ತಿದೆ, ಏನೋ ಒಂದು ಕೊಟೇಶನ್ಸ್ ಹೇಳಕ್ಕೆ ಬರತ್ತೆ, ನಾಲ್ಕ ಕಡೆ ಮೈಕ್ ಮುಂದೆ ಮಾತಾಡ್ಲಕ್ಕೆ ಎಲ್ಲ ಬರತ್ತೆ ಅಂದ ಕೂಡಲೇ ನಮ್ಗೆ ಅಹಂಕಾರ ಅಂತ ಬಂದ್ಬಿಟ್ರೆ, ನೋಡು ನಾನ್ ಮಾತಾಡ್ತೀನಿ ಎಲ್ರು ಕೇಳ್ತಾ, ಈ ತರ ಅಹಂಕಾರ ಬಂದ್ಬಿಟ್ರೆ ಅದು ಹುಳಿ ಮೊಸರಿಂದ ಹಾಕಿದ ಹೆಪ್ಪ ಆಗ್ಬಿಡತ್ತಂತ, ಅದು ಹಾಕಬಾರ್ದು. ಸಿಹಿ ಮೊಸರು ಅಂದ್ರೆ, ಸಿಹಿ ಮೊಸರಿನಿಂದ ಹೆಪ್ಪ ಹಾಕೋದು ಅಂದ್ರೆ ಈ ಅಹಂಕಾರವನ್ನ ಬಿಟ್ಟು ಆ ಗುರು ಸೇವೆಯಿಂದ ನಾವು ಅದನ್ನ ಹೆಪ್ಪು ಹಾಕಿದ್ರೆ ಆವಾಗ ಈ ಇದು 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 ಹಾಕ್ತಾ ಹಾಕ್ತಾ ಇದು ಗಟ್ಟಿಯಾಗಿ ದೃಢವಾದ ಜ್ಞಾನ ಬರುತ್ತೆ ಅಂತ, ದೃಢವಾದ ಜ್ಞಾನ ಬರುತ್ತೆ. ಅದಕ್ಕೆ ಆ ಕ್ರಿಯೆ ಆಗಬೇಕಲ್ಲ, ಈ ಮನನ ಅಂಬೋ ಈ ಕ್ರಿಯೆ ಆಗಬೇಕು. ಮನನ ಕ್ರಿಯೆ ಮಾತ್ರ ಅಲ್ಲ, ಮನನ ಮಾಡೋದು ಕೂತ್ಕೊಂಡು ಮನನ ಮಾಡೋದಿಲ್ಲ. ನಮ್ಮ ದಿನಚರ್ಯಗಳು, ನಾವು ದಿನಾಗ್ಲೂ ಮಾಡುವಂತ ಈ ಕಾರ್ಯಗಳು, ಈ 10 ಕಾರ್ಯ ನಾವು ಇವತ್ತು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಕಾರ್ಯದಲ್ಲಿ ನಾರು ಇಲ್ಲಪ್ಪ ನಾನೇನ್ ಮಾಡೋದು, ದೇವರು ಆ ದೇವ್ರು ತೋರ್ಸ್ತಾನ, ಹಲ್ಲು ಆ ನಾಲಿಗೆಯನ್ನ ಕಚ್ಕೊಳ್ತೀವಿ, ಏನೋ ಕೆಳಗೆ ಬೀಳ್ತೀವಿ, ಏನೋ ಆಗತ್ತೆ, ಆವಾಗ ದೇವರು ಅದೇ ಹಾಕ್ತಾನೆ ನಮ್ಗೆ, ಹೇ ನಿನ್ನ ಅಧೀನ ಇಲ್ಲ, ಎಲ್ಲವೂ ನನ್ನ ಅಧೀನ ಅಂತ ಮೆನಿ ಮೆನಿ ಇನ್ಸಿಡೆಂಟ್ಸ್ ಇನ್ ಅವರ್ ಲೈಫ್ಲಿ ತೋರಿಸಿಕೊಡ್ತಾನೆ ನೋಡಿ. ಅದು ನೋಡಿ ನೋಡಿ ಆ ಕ್ರಿಯಾ ಅನುಸಂಧಾನ, ಆ ಕ್ರಿಯೆ ಅಂತ ಬರುವಾಗ ನಾವು ಮಾಡುವಂತ ಕರ್ಮದಲ್ಲಿನೂ ಮೆಲ್ಲ ಮೆಲ್ಲ ಚಿಂತನೆಗಳನ್ನ ಮಾಡ್ತಾ ಭಗವಂತನ ಚಿಂತನೆಗಳು ಅವನ ಸ್ವತಂತ್ರ, ಹೀಗೆ ನಾವು ಅದಕ್ಕೆ ದದಿ ಎಂಬುದನ್ನ ಕ್ರಿಯಾ ಅಂತ ಹೇಳ್ತಿದ್ದಾರೆ. ಈ ಕ್ರಿಯೆಯಿಂದ ನಾವು ಆ ಹೆಪ್ಪು ಹಾಕಿದ್ರೆ ದೃಢವಾದ ಜ್ಞಾನ ಬರುತ್ತಂತ. ದೃಢವಾದ ಜ್ಞಾನ ಬಂದ ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ, ನೆಕ್ಸ್ಟ್ ಹೇಳ್ತಾರೆ ಇದನ್ನ ಬಂದು ಇಲ್ಲಿ ನೆಕ್ಸ್ಟ್ ಬರೋದು ಬಂದು ಕ್ಷೀರ ದದಿ ನವನೀತ. ನವನೀತ ಅಂದ್ರೆ ಅದನ್ನ ಮಥನ ಮಾಡಬೇಕು, ಫಸ್ಟ್ ಮನನ ಮಾಡಬೇಕು. ಮನನ ಮಾಡಿದ ಮೇಲೆ ಇದನ್ನ ನಮ್ಮ ಈ ಬೆಂಡ ಈ ಮೊಸರನ್ನ ಮೊಸರನ್ನ ಚಂದಾಗಿ ಕಡೆಯಬೇಕು. ಈ ಹೌ ಟು ಜಸ್ಟ್ ಚರ್ನಿಂಗ್, ಅದಕ್ಕೆ ಕೃಷ್ಣನಿಗೆ ಆ ಚರ್ನಿಂಗ್ ರಾಡ್ ಅದು ಕೊಡೋದದೆ. ಅವನು ನಮಗೆ ಬಂದ ಜ್ಞಾನವನ್ನ ಆ ದೃಢ ಜ್ಞಾನವನ್ನ ಅವನು ಕಡೆಯಬೇಕು. ಅದು ಕಡೆಯುತ್ತಾ 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 ಇದ್ರೆ ಅಲ್ಲಿಂದ ಮೇಲೆ ಬೆಣ್ಣೆ ಆ ಭಕ್ತಿ ಎಂಬುದು ಬರುತ್ತಂತ. ದೃಢ ಜ್ಞಾನ ಇದ್ರನೆ ಆ ಜ್ಞಾನದಿಂದಲೇ ಭಕ್ತಿ ಬರಬೇಕು ಹೊರತು ಮೂಢ ಭಕ್ತಿ ಅದು ದಟ್ ಈಸ್ ಅಪ್ರಯೋಜಕ. ಸೊ ಈ ದೃಢ ಜ್ಞಾನದಿಂದ ಅದಕ್ಕೆ ಏನ್ ಹೇಳ್ತಾರೆ, ಇಚ್ಛಾ ಅಂತ ಹೇಳ್ತಾರೆ. ಈ ಇಚ್ಛಾ ಅಂದ್ರೆ ಇಲ್ಲಿ ಏನ್ ಇಚ್ಛಾಶಕ್ತಿ ಅಂದ್ರೆ ಏನ್ ಇಚ್ಛಾಶಕ್ತಿ, ಇಚ್ಛಾ ಅಂಬುದು ಜೀವನ ಧರ್ಮ ಆಗತ್ತೆ. ಅದಕ್ಕೆ ಫಸ್ಟಿಗೆ ಬಂದು ಭಾರತೀ ದೇವಿ ಜ್ಞಾನಕ್ಕೆ ಭಾರತೀ ದೇವಿ ಅಂತ ಹೇಳ್ಬಿಟ್ಟು ಆ ದೃಢವಾದ ಜ್ಞಾನಕ್ಕೆ ಬಂದು ಸರಸ್ವತಿ ದೇವಿಯನ್ನ ಹೇಳ್ಬಿಟ್ಟು ಆಮೇಲೆ ಅಲ್ಲಿಂದ ಬರುವಂತ ಆ ಬೆಣ್ಣೆ ಭಕ್ತಿ ಎಂಬುವ ಆ ಬೆಣ್ಣೆ ಬರುತ್ತೆ ನೋಡಿ, ಅದಕ್ಕೆ ಬಂದು ವಾಯುದೇವರ ನವನೀತಕ್ಕೆ ವಾಯುದೇವರನ್ನ ಹೇಳ್ತಾರ. ನವನಿ ಬದು ಭಕ್ತಿ ಅದು ಆ ಮಥನ ಚಂದಾಗಿ ಅದು ಮಥನ ಆಗ್ಬೇಕು. ಏನು ಮಥನ ಆಗಬೇಕು ಅಂದ್ರೆ ಈ ದೃಢ ಜ್ಞಾನ ಬಂದಾಗ ದೃಢವಾಗಿ ಮಾಡ್ತಾ 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 ಅವಾಗ ಜ್ಞಾನ ಬರ್ಲಕ್ಕೆ ಶುರು ಆದಾಗ ಅವಾಗ ಅನ್ಸುತ್ತ ಹಾ ಈ ದೇವರನ್ನ ನಾನು ನೋಡ್ಬೇಕು. ಅದು ಜೀವನ ಇದು ಎಲ್ಲವೂ ಸಾತ್ವಿಕ ಜೀವಕ್ಕೆ ಅಪ್ಲೈ ಆಗೋದು. ಆ ಸಾತ್ವಿಕ ಜೀವದ ಧರ್ಮ ಏನು ಅಂದ್ರೆ ಅವನಿಗೆ ಜ್ಞಾನ ಇಚ್ಛಾ ಕ್ರಿಯಾ ಅಂಬುದು ಜೀವನಲ್ಲೇ ಇರೋದು. ಸೊ ನಿಮ್ಗೆ ಜ್ಞಾನ ಬಂತು, ಕ್ರಿಯಾ ಬಂತು, ನಿಮ್ಗೆ ಇಚ್ಛೆ ಇರಬೇಕು. ಇಚ್ಛೆ ಇಲ್ಲದೆ ಇಚ್ಛೆ ಏನು ಇಚ್ಛೆ ಇಲ್ಲ ಹೀಗೆ ಇದು ಬಿಡೋಣ ಅಂತಲ್ಲ, ಅಲ್ಲ ಆ ದೇವರನ್ನ ನೋಡಬೇಕು ಅಂತ ಇಚ್ಛೆ. ಆವಾಗ ನೆಕ್ಸ್ಟ್ ಹೋಗೋದು ಅದು ಜ್ಞಾನ ಅಂಬೋದು ಫಸ್ಟ್ ಶ್ರವಣ ಅಂತಾನು ತಗೋಬಹುದು, ಶ್ರವಣ ಮನನ ಅಂತಾನು ತಗೋಬಹುದು. ಇದು ಇದು ಹೇಗ್ಬೇಕಾದ್ರೆ ನೋಡ್ಬೋದು. ಜ್ಞಾನ ಬಂದದ್ದು ಎಲ್ಲಿಂದ ಬಂತು ನಮ್ಗೆ, ಎಲ್ಲಿಂದ ಬಂತು? ಫಸ್ಟ್ ಬಂದ ಜ್ಞಾನ ಏನೋ ನೋಡಿ ಬಂದದ್ದಲ್ಲ, ಐ ವಿಟ್ನೆಸ್ ಅಲ್ಲ. ಅದು ನಮ್ಗೆ ಬಂದ ಜ್ಞಾನ ಎಲ್ಲವೂ ಶ್ರವಣದಿಂದ ಬಂದದ್ದೇ. ಗುರುಗಳ ಮೂಲಕವಾಗಿ ನಾವು ಶ್ರವಣ ಅಂತ ತಕೊಳ್ಳಿ, ಉಪದೇಶ ಅಂತ ತಕೊಳ್ಳಿ, ಎಲ್ಲ ಯಾವುದು ನಾವು ನೋಡಿಲ್ಲ. ಯಾಕಂದ್ರೆ ಇದು ಭಗವಂತನ ವಿಷಯ. ಭಗವಂತನ ಕರುಣಾಮೂರ್ತಿ ಅಂತೀವಿ, ಕರುಣಾವನ್ನ ನೋಡಿದ್ದೀವ? ಏನು ನೋಡೇ ಇಲ್ಲ. ನಮ್ಗೆ ದೇವರು ಕಾಣಿಸೋದೇ ಇಲ್ಲ. ಅವನ ಕರುಣೆ ಎಲ್ಲಿಂದ? ವಿ ಕ್ಯಾನ್ ಇನ್ಫರ್ ಅಷ್ಟೇ ಹೊತ್ತು, ಇನ್ಫರ್ ದಟ್ ಆಲ್ಸೋ ಬೇಸ್ಡ್ ಆನ್ ವಾಟ್ ಎವರ್ ವಿ ಹಿಯರ್. ಶ್ರವಣದಿಂದಲೇ ನಮ್ಗೆ ಎಲ್ಲ ಆಗತ್ತೆ. ಸೊ ಅದಕ್ಕೆ ಶ್ರವಣ ಮಾಡಿದ್ದನ್ನ ಮನನ, ಮನನ ಆದ ಮೇಲೆ ಇಚ್ಛೆ ಏನು ಅಂದ್ರೆ ಧ್ಯಾನ. ಇದು ಧ್ಯಾಸನ ಅಂತ ಹೇಳ್ತಾರೆ, ಧ್ಯಾನ ಮಾಡ್ಲಕ್ಕೆ. ಸೊ ಇಲ್ಲಿ ಧ್ಯಾನ ಅಂತ ಬರುವಾಗ ಆ ಇಚ್ಛೆ ದೇವರನ್ನ ನೋಡಬೇಕು, ನೋಡಬೇಕು ಅಂಬೋ ಇಚ್ಛೆ. ಆ ಇಚ್ಛೆಯಿಂದ ಏನು ಮಾಡ್ತಾನೆ ತಾನು? ಅದೇ ಕಣ್ಣು, ಅದು ಮೌನ ಅಂತ ಹೇಳ್ಬೋದು. ಕೂತ್ಕೊಂಡು ಧ್ಯಾನ ಮಾಡ್ತೀವಿ ನಾವು, ಕೃಷ್ಣ ಮಂತ್ರ ಧ್ಯಾನ ಮಾಡ್ತೀವಿ. ಧ್ಯಾನ ಇಸ್ ವೆರಿ ಪವರ್ಫುಲ್. ಧ್ಯಾನ ಮಾಡಬೇಕಂದ್ರೆ ಏನಾದ್ರು ಒಂದು ಚೂರ್ನಾರು ನಮ್ಗೆ ಒಂದು ವಿಷಯ ಗೊತ್ತಿದ್ರೆ ಯಾರು ಯು ಕ್ಯಾನ್ ಏಬಲ್ ಟು ಫೋಕಸ್ ಧ್ಯಾನದಲ್ಲಿ ದೇವರ ಜೊತೆಯಲ್ಲಿ. ಈಗ ನಮ್ಗೆ ಒಂದು ಒಂದು 10 ಸೆಕೆಂಡ್ ಬಂದ್ರೆ ಜಾಸ್ತಿ ಆಗ್ಬಿಡತ್ತೆ. ಸೊ ಹಾಗೆ ನೋಡ್ಲಿಕ್ಕೆ ಇದು ಇದಕ್ಕೆ ಏನ್ ಹೇಳ್ತಾರೆ, ಧ್ಯಾನದಲ್ಲಿ ನಾವು ನೋಡೋದು ಒಂದು ವಾಸನಾಮಯ ಪ್ರತೀಕ, ವಾಸನಾಮಯ ರೂಪವಾದ ನಮ್ಮ ನಮ್ಮ ಮನಸ್ಸಲ್ಲೇ ಹೀಗೆ ನಾವು ಕೇಳಿದ್ದು, ಮನನ ಮಾಡಿದ್ದು, ನೋಡಿದ್ದು ಎಲ್ಲವೂ ನಾವು ಇಟ್ಟುಕೊಂಡು ಆ ದೇವರನ್ನ ನೋಡ್ಲಿಕ್ಕೆ ಆ ವಾಸನಾಮಯ ಪ್ರತೀಕದಲ್ಲಿ ನಾವು ನೋಡ್ಲಿಕ್ಕೆ ಆ ಪ್ರಯತ್ನ ಮಾಡ್ತೀವಿ. ಸೊ ಇದಲ್ಲಿ ಅನೇಕ ಮಜಲುಗಳಿದೆ. ಈ ವಾಸನಾಮಯ ಪ್ರತೀಕ ಹೇಗಾಗತ್ತ ಅಂಬುದಲ್ಲಿ ಇದಲ್ಲಿ ಅಂದ್ರೆ ವಾಯುದೇವರದು ಹೆಪ್ಪಾಕಿದ ಮೇಲೆ ಬೆಣ್ಣೆ ಬಂತಲ್ಲ, ಬೆಣ್ಣೆ ನೀವು ನೋಡಿದ್ರೆ ಬೆಣ್ಣೆ ಮೆಲ್ಲ 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 ಒಂದೇ ಟೈಮ್ಲಿ ಬರೋದೇ ಇಲ್ಲ. ಅದು ಹೆಪ್ಪಾಕಿದ್ರೆ, ಒಂದು ಚೂರು ಹೆಪ್ಪಾಕಿದ್ರೆ ಎಲ್ಲವೂ ನಿಮ್ಗೆ ಮೊಸರಾಗ್ಬಿಡತ್ತೆ. ಬಟ್ ಬೆಣ್ಣೆ ಬರಬೇಕಂದ್ರೆ ಚೆನ್ನಾಗಿ ಕಡೆಯುತ್ತಾ ಮೇಲೆ ಮೇಲೆ ಇಟ್ ಟೇಕ್ಸ್ ಅ ಟೈಮ್ ಅಂಡ್ ದೆನ್ ಇಟ್ ಸೊಲಿಡಿಫೈಸ್ ಆನ್ ಟಾಪ್. ಮೇಲೆ ಅಂದ್ರೆ ಮೇಲೆ ಬರೋದು ಅಂದ್ರೆ ಅದನ್ನ ಮಥನ ಮಾಡು ಅಂತ ಹೇಳದಾಗ ಮೇಲೆ ಬರೋದು ಅಂದ್ರೆ ಫ್ರಮ್ ದ ಲೌಕಿಕ ಲೆವೆಲ್. ನಾವು ಧ್ಯಾನ ಆರಂಭ ಮಾಡೋವಾಗ ಏನೋ ಕೂತ್ಕೊಂಡು ಮಾಡಿದ್ರೆ ಫೋನ್ ಕಾಲ್ ಬರುತ್ತೆ, ಏನೋ ಬರುತ್ತೆ, ದೇವರ ಪಾದ ನೋಡ್ಲಕ್ ಶುರು ಮಾಡಿದಾಗ ಎಲ್ಲೋ ಚಿಂತನೆ ಹೋಗುತ್ತೆ. ಇದು ಎಲ್ಲರ ಅನುಭವ ಆಗತ್ತೆ. ಕೆಳಗೇನೆ ಸುತ್ತಾ ಇರ್ತೀವಿ ನಾವು. ಮೇಲೆ ಹೋಗ್ಲಿಕ್ಕೆ ಆ ಬೆಣ್ಣೆ ಮೇಲೆ ಬರೋ ತರ ನಮ್ಮ ಭಕ್ತಿಯಿಂದ ಅದು ಮೇಲಕ್ಕೆ ಬರ್ಬೇಕು. ಮೇಲಕ್ಕೆ ಅಂದ್ರೆ ಈ ಲೌಕಿಕ ಇದು ಎಲ್ಲವನ್ನೂ ಬಿಟ್ಟು ಬಿಡ್ತಾನ. ಆ ಮೊಸರಲ್ಲಿ ಇರುವಂತ ನೀರು ವೀರು ಎಲ್ಲವನ್ನೂ ಬಿಟ್ಟು ಬಿಟ್ಟು ಆ ಬೆಣ್ಣೆ ಮಾತಾಡ. ಇಟ್ ಇಸ್ ಸೋ ಹೆವಿ, ಇದ್ರ ಇಟ್ ಫ್ಲೋಟ್ಸ್ ಇಟ್ ಇಲ್ಲಿ ಇದ್ರು ಕರೆಯೋದಿಲ್ಲ, ಹಾಗೆ ಮೇಲಕ್ಕೆ ಬಂದು ನಿಲ್ಲತ್ತ ಭಕ್ತಿಯಿಂದ. ಸೊ ಹಾಗೆ ನಮ್ಮ ಥಾಟ್ ಶುಡ್ ಬಿ ವೇ ಮೇಲಕ್ಕಿರಬೇಕು ಅಂದ್ರೆ ಮೇಲೆ ಇರುವಂತ ವಸ್ತು ನಾರಾಯಣ ಅವನಲ್ಲಿ ಇರುವಂತೆ ಇರಬೇಕಂತ. ಸೊ ಇದು ಮಾಡೋವಾಗ ವಾಸನಾಮಯ ರೂಪ ಹ್ಯಾಕ್ ಕಾಣಿಸುತ್ತೆ ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ, ಫಸ್ಟ್ ದೃಢ ಜ್ಞಾನ ಆದ ಮೇಲೆ ಆ ವಾಸನಾ ಪ್ರತೀಕ ಕಾಣತ್ತಂತ. ಸೊ ಆ ವಾಸನಾ ಪ್ರತೀಕದಲ್ಲೇ ಮಗ್ನನಾಗಿ, ವಾಸನಾ ಪ್ರತೀಕ ಅಂದ್ರೆ ನಮ್ಮ ಮನಸ್ಸು ಕಲ್ಪನೆ ಮಾಡಿದ ಆ ಒಂದು ಪ್ರತಿಮ, ಮನಸ್ಸು ಅಂಬೋ ಕ್ಯಾನ್ವಸ್ ಅಲ್ಲಿ ಹಾಕಿದ ಡ್ರಾಯಿಂಗ್ ಅದು. ಅದು ಏನು ಮಾಡುತ್ತೆ, ಸ್ವಲ್ಪ ದಿವಸದಿಂದ ಆ ಪ್ರತಿಮೆಯಿಂದ ಆ ಒಂದು ಪ್ರತೀಕದಿಂದ ಒಳಗಿದ್ದು ದೇವರು ಮೆಲ್ಲಕ್ಕೆ ನಮ್ ಚಲನವಲನೆಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ, ಅದು ನಮ್ಗೆ ಪ್ರತ್ಯಕ್ಷ ಆಗತ್ತಂದ್ರೆ ವಾಸನಾಮಯ ರೂಪ ಏನಿದೆಯೋ ಅದು ನಮ್ಗೆ ಪ್ರತ್ಯಕ್ಷ ಆಗತ್ತಂದ್ರೆ ಪ್ರತ್ಯಕ್ಷ ಆಗತ್ತಂದ್ರೆ ಏನು ಪ್ರತ್ಯಕ್ಷ ಆಗತ್ತಂದ್ರೆ ಇಟ್ ಇಸ್ ನೋ ಲಾಂಗರ್ ಲೈಕ್ ಧ್ಯಾನದಲ್ಲಿ ಇಟ್ ಇಸ್ ನೋ ಲಾಂಗರ್ ಲೈಕ್ ಪೇಂಟಿಂಗ್, ಇಟ್ ಹ್ಯಾಸ್ ಲೈಫ್ ಕಾಣಿಸತ್ತಂತ. ಲೈಫ್ ಕಾಣಿಸಿ ಅದು ವಾಸನಾಮಯ ಪ್ರತೀಕ ಸ್ವಲ್ಪ ಸ್ವಲ್ಪ ಚಲನೆ ಮಾಡತ್ತ, ಮಾತು ಆಡತ್ತಂತೆ, ನಮ್ ಜೊತೆಲಿ ಭಾಷಣೆಗಳು ಮಾಡ್ಲಕ್ಕೆ ಶುರು ಮಾಡತ್ತಂತ, ಮಾತಾಡ್ತಾ ಇರತ್ತಂತೆ. ಆಮೇಲೆ ಹೀಗೆ ಮಾಡ್ತಾ 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 ಹೋದ್ರೆ ಏನಾಗತ್ತ, ಏನ್ ನೋಡ್ತೀವಿ, ವಾಸನಾಮಯ ಚಿತ್ರದಲ್ಲಿ ಒಳಗೆ ಇರುವಂತದ್ದು ಮಾತನಾಡ್ತಾ, ವಾಸನಾಮಯ ಪ್ರತೀಕ ಅದು ಜಡ, ಅದು ಒಳಗೆ ಇದ್ದು ಮಾತಾಡೋದು ಎಲ್ಲ ಮಾಡ್ತಾ ಇರತ್ತೆ. ಆಮೇಲೆ ಅದು ಏನಾಗತ್ತಂದ್ರೆ ಆ ಪ್ರತಿಮಾ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಲೈಕ್ ನಿಮ್ಮ ನಮ್ಮ ಫೋಟೋಸ್ ಎಲ್ಲ ಹೇಗಿದೆಯೋ ಹಾಗೆ ಮನಸ್ಸಲ್ಲಿ ಇರುವಂತ ಫೋಟೋ, ಆ ಫೋಟೋ ಇಸ್ ಜಡ, ಅದು ಒಳಗೆ ದೇವರು ಇದ್ದು ಅವನು ಮಾತಾಡೋದು ಎಲ್ಲವೂ ಮಾತಾಡ್ತಾ ಇರ್ತಲ್ಲ. ಹೇ ಒಂದು ವೆನ್ ಯು ಗೋ ಅಂಡ್ ವಾಚ್ ಅ ಸಿನಿಮಾ, ಸಿನಿಮಾ ವಿ ಲುಕ್ ಇಟ್ಸ್ ಜಡ, ಬಟ್ ವಾಯ್ಸ್ ಎಲ್ಲ ಹೇಗೆ ಬರ್ತಾ ಇರ್ತೋ ಒಳಗಿಂದ ಅದು ಬರ್ತಾ ಇರುತ್ತಲ್ಲ, ಹಾಗೆ ಸಮಥಿಂಗ್ ಸಿಮಿಲರ್ ಲೈಕ್ ದಟ್. ಸೊ ಹಾಗೆ ಮಾಡ್ತಾ ಇರುವಾಗ ಆಮೇಲೆ ಏನಾಗತ್ತೆ ಅಂದ್ರೆ ಸ್ವಲ್ಪ ದಿವಸ ಆದಮೇಲೆ ಅದು ತದ್ಗತ ಇದು ದಟ್ ಫ್ರೇಮ್ ಬ್ರೇಕ್ಸ್, ಅದು ಒಡೆದು ಒಳಗಿರುವಂತ ಆ ರೂಪ ನಮ್ ಜೊತೆಲಿ ಮಾತಾಡ್ಲಿಕ್ಕೆ ಒಳಗಿರುವಂತದ್ದು ಬರತ್ತಂತ. ಅದು ಯಾವ್ದು ಅಂದ್ರೆ ಒಳಗಿರುವಂತ ಚಿದ್ರೂಪ, ಇವಾಗ ಹೊರಗೆ ನಮ್ಗೆ ಕಾಣಿಸೋದು ಚಿದ್ರೂಪವಾದ ಒಂದು ಆ ಒಂದು ವಾಸನಾಮಯ ಪ್ರತೀಕದಿಂದ ಬಂದದ್ದು, ಅದು ನಮ್ಗೆ ಕಾಣಿಸ್ಲಿಕ್ಕೆ ಶುರು ಆಗತ್ತಂತ. ಇದು ಒಂದು ನಮಗೆ ಬೆಣ್ಣೆಗೆ ತುಲ್ಯವಾಗಿ ಮಾಡ್ತಾರೆ, ಬೆಣ್ಣೆಗೆ ಸದೃಶವಾಗಿ ಮಾಡ್ತಾರೆ. ಇದು ಆದ ಮೇಲೆ ನಮ್ಗೆ ಏನಾಗತ್ತೆ ಅಂತ ಹೇಳ್ತಾರೆ, ಆಕ್ಚುಲಿ ಅಲ್ಲಿ ಚಿದಾನಂದ ನೆಕ್ಸ್ಟ್ ಸ್ಟೆಪ್ ಲಿ ಬರುತ್ತೆ. ಆ ವಾಸನಾಮಯ ಪ್ರತೀಕ ಒಳಗೆಂದು ದೇವರು ಲೈಕ್ ಒಂದು ಪಿಕ್ಚರ್ಗೆ ಹಿಂದುಗಡೆ ಇದ್ದು ಅವನು ಮಾತಾಡ್ಸೋದು ಎಲ್ಲ ಬರತ್ತಂತೆ. ಇದು ಆದ ಮೇಲೆ ನೆಕ್ಸ್ಟ್ ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ವಾಸನಾ ಲೈವ್ ವಾಸನಾಮಯ ಪ್ರತೀಕದ ಎಕ್ಸ್ಪೀರಿಯನ್ಸ್ ಆದ ಮೇಲೆ ಆ ಜೀವಕ್ಕೆ ಅಷ್ಟು ಒಂದು ಆಸೆ ಇನ್ನೂ ಅದು ಇಚ್ಛಾ ಉದ್ಗತವಾಗುತ್ತೆ. ಏನು ಅಂದ್ರೆ ಅದೇ ಬೇಕು ಅಂತ. ಆ ರುಚಿ ಇವಾಗ ನೋಡಿದ್ವಿ, ಇಷ್ಟು ತನಕ ರುಚಿ ನಮ್ಗೆ ಗೊತ್ತಾಗಿಲ್ಲ ನೋಡಿ. ಆವಾಗ ಆ ರುಚಿ ನೋಡಿದ ತಕ್ಷಣ ಏನ್ ಬರುತ್ತಂದ್ರೆ ಅಲ್ಲಿ ಬರೋದು ವೈರಾಗ್ಯ ಬರ್ಲಕ್ಕೆ ಶುರು ಆಗತ್ತೆ. ವೈರಾಗ್ಯ ಅಂದ್ರೆ ಏನು, ವಿಷ್ಣುವಲ್ಲಿ ಇಷ್ಟು ದಿವಸ ಈ ಲೋವರ್ ಲೆವೆಲ್ ಆ ಬೆಣ್ಣೆ ಮೇಲಕ್ಕೆ ಬಂದಂತೆ, ಇದು ಕೆಳಗೆ ಇರೋದು ಲೋವರ್ ಪ್ಲೇಜರ್ಲೇ ಇದ್ಬಿಡಿ, ನನ್ನ ಮಗು ನನ್ನ ಮಗಳು ನನ್ನ ಇದು ನನ್ನದು ಇದು ಇದು ಇದೆಲ್ಲ ಬೇಕಾಗಿದೆ ಪಾರ್ಟ್ ಟೈಮ್ ದೇವರು, ಇದೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ದೇವರು ಬೇಕು ಅಂತ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀವಿ, ಬಿಕಾಸ್ ಆ ರುಚಿ ಗೊತ್ತಿಲ್ಲ. ಒನ್ಸ್ ಅವನು ಅದು ತೋರಿಸಿದ ಮೇಲೆ ಧ್ಯಾನದಲ್ಲಿ ಅದು ಗೋಚರ ಆದ ಧ್ಯಾನ ಗೋಚರನಾದ ಮೇಲೆ ಅದು ಬೇಕು ಅಂತ. ಹಾಗೆ ಒಂದು ಚಿಕ್ಕ ಚಿಕ್ಕ ಚಾಕ್ಲೇಟ್ ತಿಂತಾ ಇರ್ತೀವಿ, ಅಂಡ್ ದೆನ್ ವೆನ್ ವಿ ಗೆಟ್ ಅ ರಿಯಲಿ ಗುಡ್ ಒನ್ ವಿ ಡೋಂಟ್ ಇವನ್ ಕೇರ್ ಅಬೌಟ್ ಇಟ್, ಹಾಗೆ ಬರೋದು ವಿರಕ್ತಿ. ಇದೆಲ್ಲ ಬೇಡ ಅಂತಿಲ್ಲ, ಅದು ಬಿರಕು ಅದೇ ಬೇಕು, ದೇವರೇ ಬೇಕು ಅಂಬೋ ಬುದು ಬರುತ್ತೆ, ದೇವರಲ್ಲಿ ವಿಷ್ಣುವಲ್ಲಿ ರಾಗ ಅದೇ ಬೇಕು, ಇದೆಲ್ಲ ಇದೆಲ್ಲ ದಿಸ್ ಇಸ್ ಅನಿತ್ಯ ಅಂಬೋ ಭಾವನೆ ಬರ್ಲಕ್ಕೆ ಶುರುವಾದ ಅದೇ ಶಕ್ತಿ ಅಂತ ಹೇಳ್ತಾರೆ. ಜ್ಞಾನ ಕ್ರಿಯಾ ಇಚ್ಛಾ ಶಕ್ತಿ ಅದು ಒಂದು ಘೃತಕ್ಕೆ ಹೇಳ್ತಾರೆ. ಘೃತ ಅಂಬೋ ಶಬ್ದಕ್ಕೆ ಗೃಹ ಅಂಬೋ ಶಬ್ದಕ್ಕೆನೆ ಪ್ರಜ್ವಲನ ಪ್ರಕಾಶ ಅಂಬೋದಕ್ಕೆ ಘೃತ ಪ್ರತೀಕ ಅಂತ ಲಕ್ಷ್ಮಿಗೆ ಹೇಳ್ತಾರೆ. ಯಾಕೆ ಘೃತ ಪ್ರತೀಕ ಲಕ್ಷ್ಮಿಗೆ ಹೇಳ್ತಾರಂತ್ರ, ಅವಳಿಗೆ ನಮ್ ತರ ದೇಹಗಳೇ ಇಲ್ಲ, ಮುಖ್ಯ ಪ್ರಾಣರ ತರ ದೇಹ ಇಲ್ಲ ಅವಳಿಗೆ, ಅವಳು ಯಾವತ್ತು ಚಿದಾನಂದ ರೂಪ, ಆ ಯಾವತ್ತು ಪ್ರಜ್ವಲಿಸುವಂತ ಆ ಪ್ರಕಾಶ ರೂಪ ಜ್ಞಾನ ರೂಪ ಅವಳು. ಸೊ ಅದು ಬರತ್ತೆ. ಸೊ ಇದು ನೆಕ್ಸ್ಟ್ ಗೆ ಬರುವಾಗ ಇದಕ್ಕೆ ಚತುರ್ಮುಖನನ್ನು ಹೇಳ್ತೀವಿ. ಮೂಲತಃ ನಾವು ಹೇಳ್ಬೇಕಂತ ಲಕ್ಷ್ಮಿಯನ್ನು ಹೇಳ್ತೀವಿ, ಇಲ್ಲಿ ಚತುರ್ಮುಖನನ್ನ ಇಟ್ಕೊಂತಾರೆ, ಲಕ್ಷ್ಮಿ ಎಲ್ಲದಕ್ಕಿನ ಬರ್ತಾಳಲ್ಲ. ಸೊ ಇಲ್ಲಿ ಚತುರ್ಮುಖನನ್ನ ಶಕ್ತಿ, ಈ ಶಕ್ತಿ ಎಂಬುದೇನು, ಶಕ್ತಿ ಎಂಬುದೇನು ಅಂದ್ರೆ ಈ ಶಕ್ತಿ ದೇವರಿಗೆ ಹೇಳ್ತೀವಿ, ದೇವರಿಗೆ ಶಕ್ತಿ ಸೃಷ್ಟಿ ಮಾಡುವಂತ ಶಕ್ತಿ ಇದೆ ಅವನಿಗೆ ಅಂತ ಹೇಳಿದ್ರೆ ಅದು ಏನು ಶಕ್ತಿ ಅಂದ್ರೆ ಏನು? ಶಕ್ತಿ ಯಾರಲ್ಲಿ ಇರುತ್ತೆ ಅಂದ್ರೆ ಯಾರಿಗೆ ವೈರಾಗ್ಯ ಇರುತ್ತೋ ಅವನೇ ಸೃಷ್ಟಿಯಾದಿ ಶಕ್ತಿ ಅವನಲ್ಲೇ ಇರುತ್ತೆ. ಯಾಕಂದ್ರೆ ಪಾರ್ಶಾಲಿಟಿ ಇಲ್ಲ ನೋಡಿ, ವೈರಾಗ್ಯ ಅಂದ್ರೆ ಹೀಸ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್. ಆವಾಗ ಹೀಸ್ ಏಬಲ್ ಟು ಕ್ರಿಯೇಟ್ ಮಾಡೋದು ಶಕ್ತಿ ಎಂಬುದು ವೈರಾಗ್ಯದ ಸಂಕೇತನೂ ಆಗತ್ತೆ. ಅದೇ ಕರ್ತೃತ್ವ ಶಕ್ತಿ ಅಂತ ಹೇಳ್ತೀವಿ, ಕರ್ತೃತ್ವ ಶಕ್ತಿ ಅವನಲ್ಲಿ ಇದೆ. ಸೊ ಅವನೇ ಮಾಡ್ಲಕ್ಕೆ ಬಲ್ಲ, ಅವನೇ ಸರ್ವಕರ್ತ. ಸೊ ಆ ಶಕ್ತಿ ಇಲ್ಲಿ ಇನ್ನೊಂದು ಏನು ಅಂದ್ರೆ ಈ ಶಕ್ತಿ ಏನು ಮಾಡತ್ತಂದ್ರೆ ಎರಡು ರೀತಿ ಭಗವತ್ಪರವಾದ ಶಕ್ತಿ ಹೊಂದಿದ್ರೆ, ಇನ್ನೊಂದು ಜೀವನ ಶಕ್ತಿ ಯೋಗ್ಯತಾ ಶಕ್ತಿ. ಸೊ ಪ್ರತಿಯೊಬ್ಬರಿಗೇನು ಏನು ಯೋಗ್ಯತೆ ಇದೋ ಅದನ್ನ ವ್ಯಕ್ತ ಮಾಡುವಂತ ಯೋಗ್ಯತೆಗೆ ತಕ್ಕಂತೆ ದರ್ಶನ ಕೊಡು. ದೇವರು ಸರ್ವಸಮರ್ಥ ಸರ್ವವ್ಯಾಪ್ತಿ ಸರ್ವಜ್ಞ ಎಲ್ಲವೂ ಇದ್ರೂ ನನ್ನ ಬಿಂಬ ಯಾವುದನ್ನ ವ್ಯಕ್ತ ಮಾಡಿ ನನಗೆ ತೋರಿಸುತ್ತಂದ್ರೆ ನನ್ನ
ನನ್ನ ಯೋಗ್ಯತಾ ಎಷ್ಟಿದೆಯೋ ಅಷ್ಟೇ ತೋರಿಸುತ್ತೆ. ಬ್ರಹ್ಮ ಚತುರ್ಮುಖ ಬ್ರಹ್ಮನಲ್ಲಿ ಇರುವಂತ ಅನಂತ ಗುಣ ಉಪಾಸನ ನನ್ನಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ಒಂದು ಗುಣ, ಒಂದು ಅಷ್ಟಾಂಬ, ಒಂದು ತೃಣಗುಣ, ಆ ತೃಣ ಜೀವರಲ್ಲಿ ಇರುವಂತ ಆ ಒಂದು ಉಪಾಸನೆ. ಸೊ ಅದನ್ನ ವ್ಯಕ್ತಿ ಮಾಡೋ ಜೀವ ಯೋಗ್ಯತೆಗೆ ಆ ಶಕ್ತಿಗೆ ತಕ್ಕಂತೆ ಅವನು ಶಕ್ತಿಯಾಗಿ ತೋರಿಸುವನು. ಇದು ಒಂದು ನೆಕ್ಸ್ಟ್ ಶಕ್ತಿ ಅಂತ ಬರುತ್ತೆ. ಇಲ್ಲಿ ಏನಾಗತ್ತ ಅಂದ್ರೆ ಅವನು ಏನ್ ಮಾಡ್ತಾನ, ತದ್ಗತ ಆ ಒಂದು ಒಂದು ಚಿತ್ರದ ಹಿಂದುಗಡೆ ಇದ್ದು ಮಾತನಾಡೋದು ಅದೆಲ್ಲ ವಾಸನಾಮಯ ಪ್ರತೀಕದಿಂದ ಅವನು ಮಾಡ್ತಾ ಇದ್ದನಲ್ಲ, ಕೊನೆಯಲ್ಲಿ ಏನ್ ಮಾಡ್ತಾನಂದ್ರ ಅದನ್ನ ಭೇದಿಸಿ ಚಿದಾನಂದ ರೂಪ, ಅದಕ್ಕೆ ಆ ಘೃತ ಪ್ರತೀಕ ಅಂತ, ಆ ಒಂದು ಪ್ರಜ್ವಲಿಸೋ ದಟ್ ಇಸ್ ಅ ರಿಯಲ್. ಇಷ್ಟು ತನಕ ಇರೋದೆಲ್ಲ ಜಡ 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 ಇತ್ತು, ಇವಾಗ ರಿಯಲ್ ಚಿದಾನಂದ ರೂಪ, ಅವನೇ ಜ್ಞಾನಮಯನಾದಂತ ರಿಯಲ್ ಬೆಳಕು, ಆ ಬೆಳಕಿನ ರೂಪವಾಗೆ ಅವನು ಕಾಣಿಸ್ತಾನಂತ. ಅಲ್ಲಿ ಅವನು ಫಸ್ಟ್ ಅವನು ಕಾಣಿಸ್ಬಿಟ್ಟು ಆಮೇಲೆ ಏನಾಗತ್ತಂದ್ರೆ ಅಲ್ಲೇ ಆ ಫಸ್ಟ್ ಅದರ್ ರೂಪಗಳನ್ನ ತೋರಿಸ್ಬಿಟ್ಟು ಕೊನೆಯಲ್ಲಿ ಆ ಒಂದು ಅಗ್ರೇಶನ, ಆ ನನ್ನ ಬಿಂಬನ ದರ್ಶನ ಅಲ್ಲಿ ತೋರಿಸ್ತಾನಂತ. ಸೊ ಹೀಗೆ ಈ ನಾಲ್ಕು ಮಜಲುಗಳಲ್ಲಿ ಈ ಒಂದು ಇದನ್ನ ಹೇಳಿದ. ಕ್ಷೀರ ದದಿ ಕ್ಷೀರ ದದಿ ನವನೀತ ಘೃತದೊಳಗೆ ಈ ನಾಲ್ಕಲಲ್ಲಿ ಇರೋ, ಇದಕ್ಕೆ ವಿಶೇಷವಾಗಿ ನಾವು ಕೊಡೋದು ದೇವರಿಗೆ ಕ್ಷೀರದಿಂದ ಕ್ಷೀರ ಅಭಿಷೇಕ ಪಂಚಾಮೃತಾಭಿಷೇಕ ಇದೆಲ್ಲ ನಾವು ಮಾಡೋದು, ಎಲ್ಲ ಮಾಡೋದು ನಮಗೆ ಇದು ಬೇಕು ಅಂದ್ರೆ ಬರೀ ಕ್ಷೀರವೂ ಕೊಡ್ತಾನೆ ನಮ್ಗೆ, ಊಟ ತಿಂಡಿಗೆ ಬೇಕಾದ ಕ್ಷೀರ ದದಿ ನವನೀತ ಘೃತ ಎಲ್ಲವೂ ಕೊಡ್ತಾನೆ. ಅಲ್ಲಿ ಇರುವಂತ ಆ ದೇವತೆ ಅದು ಬರೀ ಒಂದು ಇದೆಲ್ಲ, ಅಲ್ಲಿ ಇರುವಂತ ಈ ದೇವತೆಗಳು ಭಾರತಿ ಸರಸ್ವತಿ ವಾಯು ಚತುರ್ಮುಖ ಇವರಲ್ಲಿ ಲಕ್ಷ್ಮೀನಾರಾಯಣ, ಇದು ಇದು ಇವರಲ್ಲಿ ಇದೆ ಅಂತ ಇದನ್ನ ತಿಳ್ಕೊಳ್ಳಿ. ಇದು ಯಾಕೆ ಎಲ್ಲಿ ಗೊತ್ತಾಗತ್ತೆ ಅಂದ್ರೆ ಸೌರಭ ರಸ ಅಂತ ಹೇಳಿ, ಸೌರಭ ರಸ ಅಂದ್ರೆ ಜ್ಞಾನಿಗಳಿಗೆ ಬೇಕಾದ ರಸ ಇದು. ಅಲ್ಲಿ ಇರುವ ನಮ್ಗೆ ಬೇಕಾದ್ದು ಅಲ್ಲಿ ಇರುವಂತ ರುಚಿ ನಮ್ಗೆ ಬೇಕು, ಜ್ಞಾನಿಗಳಿಗೆ ಬರೀ ಹಾಲು ಮೊಸರು ಅದಲ್ಲಿ ಇರುವಂತ ರುಚಿ ಆಗ್ಬೇಕು, ಇಲ್ಲ ಅವ್ರಿಗೆ ಬೇಕಾದ್ದು ಅಲ್ಲಿ ಇರುವಂತ ಶ್ರೇಷ್ಠವಾದ ರಸ ಬೇಕು. ಕ್ಷೀರದಲ್ಲಿ ಇರುವಂತ ಶ್ರೇಷ್ಠ ರಸ, ಅದಲ್ಲಿರುವಂತ ಶ್ರೇಷ್ಠ ಅಂದ್ರೆ ಉತ್ಕೃಷ್ಟವಾದ ಭಗವಂತ ಅವರಲ್ಲಿ ಅಲ್ಲಿ ಇರುವಂತದ್ದಲ್ಲಿ ಈ ರೀತಿಯಿಂದ ಅವ್ರಿಗೆ ಬೇಕಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಸೌರಭ ರಸ ಅಂತ ಹೇಳ್ತಾರೆ. ಈ ರಸಕ್ಕೆ ಈ ರಸನೇ ನಾವು ತಕೊಂಡು ಇನ್ನೂ ಡೀಪಾದ ಚಿಂತನೆ ಮಾಡ್ಬೇಕು ಅಂದ್ರೆ ರಸ ಅಂಬೋದು ಇಲ್ಲಿ ಏನು ರಸ ಅಂದ್ರೆ ಇಲ್ಲಿ ಜಸ್ಟ್ ಕ್ಷೀರ ಒಂದು ತಕೊಳ್ಳೋಣ. ಕ್ಷೀರ ಅಂತ ಹೇಳುವಾಗ ಭಾರತೀ ದೇವಿ ಅಂತ ಹೇಳಿದ್ದಾರೆ. ಆ ಒಂದು ಭಾರತೀ ದೇವಿಯನ್ನ ಸವಿಯಬೇಕು, ಅಲ್ಲಿ ಶ್ರೇಷ್ಠವಾದ ಅವಳಿದ್ದಾಳಂತ ಅವಳ ಜ್ಞಾನ ಬರಬೇಕು, ಅವಳು ರಸ ಬರಬೇಕು ಅಂತ ಬಂದಾಗ ಅದಕ್ಕೆ ಹೇಳ್ತಾರೆ ಅಲ್ಲಿ ಭಾರತೀ ದೇವಿ ಅಂದ್ರೆ ಭಾರತೀ ದೇವಿಗೆ ಕೆಳಗೆ ಇರುವಂತವರು ಇದ್ದಾರೆ. ಇದು ನಮ್ಗೆ ಹೇಗ್ ಗೊತ್ತಾಗತ್ತೆ ಅಂದ್ರೆ ಚಾಂದೋಗ್ಯ ಉಪನಿಷತ್ತಲ್ಲಿ ಇದು ರಸ ಅಂತ ಬಳಸಿದ, ರಸ ಅಂಬೋ ಶಬ್ದವನ್ನ ಚಾಂದೋಗ್ಯದಲ್ಲಿ ಬಳಸಿದ್ದಾರೆ. ಸೊ ಅದನ್ನ ತಕೊಂಡು ಇಲ್ಲಿ ರಸಗಳನ್ನ ಹೇಳ್ತಾ ಹೋಗ್ತಾರ. ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ ರಸ ಇದು ಹ್ಯಾಗ ಹ್ಯಾಗೆ ಡಿವಿಷನ್ ಅಂದ್ರೆ ಒಂದೊಂದು ದೇವತೆಗಳ ತಾರತಮ್ಯ ಪ್ರಕಾರ ಇದು ಹೇಳ್ತಾರ. ಅದು ಬೇಕಂದ್ರೆ ನೋಡೋಣ, ಅಲ್ಲದ್ರೆ ವಿ ಕ್ಯಾನ್ ಸ್ಕಿಪ್ ಇಟ್. ಆಕ್ಚುಲಿ ತುಂಬಾ ಡೀಟೇಲ್ಸ್ ಆಗತ್ತಂದ್ರೆ ವಿ ಕ್ಯಾನ್ ಇವನ್ ಸ್ಕಿಪ್ ಇಟ್. ಅಲ್ಲಿ ಬೇಸಿಕಲಿ ಅಲ್ಲಿ ಹೇಳುವಂತ ರಸ ಯಾವುದು ಅಂದ್ರೆ ಬೇಸಿಕಲಿ ಅಲ್ಲಿ ಹೇಳ್ತಾರೆ ರಸ ಅಂತ ಹೇಳುವಾಗ ಆ ಕೆಳಗಿಂದ ನಾವು ಭೂಮಿಲಿ ಇದ್ದೀವಿ, ಭೂಮಿಯಲ್ಲಿ ಯಾವುದು ರಸ ಅಂದ್ರೆ ಭೂತಾನಾಂ ರಸ ಅಂದ್ರೆ ಇಲ್ಲಿ ಇರುವಂತ ಅಭಿಮಾನಿ ದೇವತೆಗಳು ಅಂತ ಆಗತ್ತ. ಈ ಅಭಿಮಾನಿ ಭೂದೇವಿ, ಭೂದೇವಿ ಅಂದ್ರೆ ಯಾರು 24ನೇ ಕಕ್ಷಾ ಅಲ್ಲಿ ಬರುವಂತದ್ದು ಅದನ್ನೇ ಹೇಳ್ತಾ ಇಲ್ಲ ಅವರು. ಇಲ್ಲಿ ಹೇಳುವಂತದ್ದು ಯಾವುದು ಅಂದ್ರೆ 18ನೇ ಕಕ್ಷದಲ್ಲಿ ಬರುವಂತ ಆ ಧರಾದೇವಿಯನ್ನು, ಇಲ್ಲಿ ಇದು ಬೇರೆ ಧರಾದೇವಿ, ಅವಳೇ ಭೂಸ್ಥಾನ ಅಂದ್ರೆ ಉನ್ನತಿಯನ್ನ ಹೊಂದಲಕ್ಕೆ ಕಾರಣೀಭೂತವಾದಂತ ಪೃಥ್ವಿ ಅಂತರ್ಥ. ಈ ಪೃಥ್ವಿ ದೇವತೆಯಾದವಳು ಅವಳೇ ಭೂಮಿಯಲ್ಲಿ ಶ್ರೇಷ್ಠಳಾಗಿದ್ದಾನೆ, ಯಾಕಂದ್ರೆ ಅಲ್ಲಿ ಭಗವಂತ ಅವನಲ್ಲಿ ಇದ್ದಾನೆ. ಸೊ ಅವಳಿಗೆ ರಸ ಅಂತ ಕರೀತಾರೆ. ಅವಳಕ್ಕಿಂತ ಶ್ರೇಷ್ಠನಾದವನು ಯಾರು ಅಂದ್ರೆ ಆ ಅಪ್ಪು, ಭೂಮಿ ಆದ ಮೇಲೆ ಪಂಚಭೂತ ಬರ್ಬೇಕಲ್ಲ ಅಪ್ಪೇ ಶ್ರೇಷ್ಠ ಆಗತ್ತ, ಅಲ್ಲಿ ಇರುವಂತ ರಸವಾಗಿ ಅವನಿದ್ದಾನೆ. ಇದಕ್ಕೆ ವ್ಯತ್ಯಾಸ ಇದೆ, ಭೂಮಿಕ್ಕಿಂತ ಇದು ವ್ಯತ್ಯಾಸ ಇದೆ. ಇದು ರಸ ತರ ಅಂತ ಹೇಳ್ತಾರೆ. ಆಮೇಲೆ ಒಂದ್ ಸ್ಟೆಪ್ ಇದು ಆದ ಮೇಲೆ ಮಣ್ಣು ಆಯ್ತು, ನೀರಾಯ್ತು. ಮಣ್ಣು ನೀರನ್ನಿಂದ ನಮ್ಗೆ ಏನು ಆಗೋದಿಲ್ಲ, ನಮಗೆ ಆ ಜೀವ ಒಂದು ಬರಬೇಕು. ಜೀವಗಳು ಹುಟ್ಟಿ ಬರಬೇಕು ಅಂದ್ರೆ ಔಷಧಿ ಮೂಲಕವಾಗಿ ಬರಬೇಕು ಅಥವಾ ಚಂದ್ರನ ಮೂಲಕವಾಗಿ ನಮ್ಗೆ ಬರಬೇಕು. ಸೊ ಆ ನಮಗೆ ಸಂಬಂಧಪಟ್ಟದ್ದು ಹೇಳ್ತಾ ಹೋಗ್ತಾರೆ, ನಾಲ್ಕು ಪಂಚಭೂತಗಳೇ ಹೇಳೋದಲ್ಲ, ನಮಗೆ ಸಂಬಂಧಪಟ್ಟದ್ದು. ಸೊ ರಸತಮ ರಸ ಆಯ್ತು, ರಸತರ ರಸತರಕ್ಕೆ ಮೇಲೆ ರಸತಮ ಅಂತ ಬಂದಾಗೆ ಚಂದ್ರನನ್ನ ಹೇಳ್ತಾರೆ. ಆ ಚಂದ್ರನಿಂದ ಆ ಜೀವ ಬರಬೇಕು, ಜೀವ ಪುರುಷ ಜೀವನ, ಪುರುಷ ಅಂದ್ರೆ ಮನುಷ್ಯನಾಗಿ ಬರಬೇಕು ಅಂದ್ರೆ ಅಲ್ಲಿ ಆ ಸ್ತ್ರೀ ಪುರುಷರ ಇದು ಕನೆಕ್ಷನ್ ಇಂದ ಆಗ್ಬೇಕು. ಅಲ್ಲಿ ಪರಮ ರಸತಮ ಯಾರು ಅಂದ್ರೆ ರುದ್ರದೇವರು ಅಂತ ಹೇಳ್ತಾರೆ. ಅವರೇ ಸಂತಾನಕ್ಕೆ ದೇವತಾ ಅಂತ ಅವರನ್ನೇ ಪುಂಸ್ತು ಅಭಿಮಾನಿ ದೇವತೆ ತತ್ಪುರುಷ ಇದೆಲ್ಲ ಅವ್ರಿಗೆ ಅನೇಕ ಹೆಸರಿನಿಂದ ನಾವು ಕರಿತೀವಿ. ಅವರನ್ನೇ ಇಟ್ಕೋಬೇಕು ಸಂತಾನಕ್ಕೆ, ಒಳ್ಳೆ ಸಂತಾನಕ್ಕೆ ಆ ಒಂದು ದೇವರಲ್ಲಿ ದೇವರ ಪರವಾಗಿ ಚಿಂತನೆ ಮಾಡಲಿಕ್ಕೆ ಅವರ ಅನುಗ್ರಹ ಬೇಕು. ಸೊ ಪರಮ ರಸತಮ ಅಂತ ಅಲ್ಲಿ ಭಗವಂತನೇ ಅವರಲ್ಲಿ ಇದ್ದು ಮಾಡ್ತಾನ ಅವನು. ಸೊ ಅದಕ್ಕೆ ಪರಮ ರಸತಮ ಅಂತ ಆ ರಸಗಳಲ್ಲಿ ತಾರತಮ್ಯ ಅಂದ್ರೆ ರಸಗಳಲ್ಲಿ ಭಗವಂತ ರಸ ಅದನ್ನು ಒಬ್ಬೊಬ್ಬರಲ್ಲಿನೂ ಅವನು ಎಷ್ಟು ಎಷ್ಟು ರಸತ್ವವನ್ನ ವ್ಯಕ್ತಿ ಮಾಡ್ತಾ ಇದ್ದಾನೆ. ಯಾಕೆ ಇದೆಲ್ಲ ಬೇಕು ನಮ್ಗೆ ಅಂದ್ರ ಅಲ್ಲಿ ಸೌರಭ ರಸ ಆಕೆ ಅವನೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಮಾಡ್ಬೇಕು, ಅದೇ ಹೆಚ್ಚಾಕಬೇಕು ಅದು ಅಂತ ಬಂದಿದೆಲ್ಲ. ಅವನು ಶ್ರೇಷ್ಠ ಅಂತ ತಿಳ್ಕೋಬೇಕಂದ್ರೆ ಒಂದು ವಸ್ತು ಶ್ರೇಷ್ಠ ಅಂತ ತಿಳ್ಕೋಬೇಕಂದ್ರೆ ಇತರ ವಸ್ತುಗಳನ್ನು ತಿಳಿದಾಗಲೇ ಅದು ಶ್ರೇಷ್ಠ, ಅದು ದಟ್ ಈಸ್ ನಂಬರ್ ಒನ್ ಅಂತ ಹೇಳಕ್ ಆಗತ್ತಾ. ಅದಕ್ಕೆ ಚಾಂದೋಗ್ಯದಲ್ಲಿ ರಸ ಶಬ್ದವನ್ನ ತಕ್ಕೊಂಡು ಹೀಗೆ ರಸ ರಸತರ ರಸತಮ ಪರಮ ರಸತಮ. ಇವನಕ್ಕಿಂತ ಮನುಷ್ಯನಾಗಿ ಹುಟ್ಟಿದ್ದೀವಿ, ಮನುಷ್ಯನಾಗಿ ಹುಟ್ಟಿದ್ದನ್ನು ನಮ್ಗೆ ಮಾತಾಡ್ಲಿಕ್ಕೆ ಶಕ್ತಿ ಬೇಕಲ್ಲ, ಚಂದಾಗಿ ಮಾತಾಡುವಂತ ಶಕ್ತಿ, ಅದಕ್ಕೆ ಪರಮ ಪರ ರಸತಮ ಅಂತ ಸರಸ್ವತಿ ದೇವಿಗೆ ಹೇಳ್ತಾರೆ. ಈ ಸರಸ್ವತಿ ನಮ್ಗೆ ವಾಕ್ ಕೊಟ್ಟನು, ನಮ್ಮ ಮಾತುಗಳು ಹೇಗೆ ಬರಬೇಕು ಅಂದ್ರೆ ಇಲ್ಲಿ ಬರೋವಾಗ ಆ ಭಗವಂತನ ಜ್ಞಾನ ಸಹಿತವಾಗ ವೇದಗಳಲ್ಲಿ ಯಾವ ತರ ಅವನನ್ನ ಕೊಂಡಾಡಿದ್ದಾರೋ ಆ ಶಬ್ದ ಒಂದೊಂದಲಿನೂ ಅವನ ನೆನಪು ಬರಬೇಕಲ್ಲ, ಹಾಗೆ ವೇದೋಕ್ತವಾಗಿ ಇರಬೇಕಲ್ಲ. ಅದಕ್ಕೆ ಸರಸ್ವತಿ ದೇವಿ ಏನ್ ಮಾಡ್ತಾಳೆ, ವಿಶೇಷವಾಗಿ ವಾಯುದೇವ ಸರಸ್ವತಿ ರೂಪದಿಂದ ಮಾತಾಡ್ಲಿಕ್ಕೆ ಶಕ್ತಿ ಕೊಡ್ತಾಳಂತೆ. ಕೆಲವೊಮ್ಮೆ ವಾಯುದೇವರ ಜತೆ ಜತೆಯಾಗಿ ಎಲ್ಲಾ ಕಡೆನು ವಾಯುದೇವರಿದ್ರು ಜತೆ ಜತೆಯಾಗಿ ಅವರು ಅಭಿವ್ಯಕ್ತ ಆಗ್ತಾರಂತ. ಅವರು ಅವ್ರ ಜೊತೆಲಿ ನಮ್ಗೆ ಅಭಿವ್ಯಕ್ತ, ಅವ್ರ ತಿಳುವಳಿಕೆನೂ ನಮ್ಗೆ ಬಂದಾಗ ಆವಾಗೇನಾಗತ್ತಂದ್ರೆ ರಿಸ್ಕ್ ಅಂತ ಕರೀತಾರೆ. ಸರಸ್ವತಿ ದೇವಿ ಅರ್ಧನಾರಿ ರೂಪದಿಂದ ಎಲ್ಲವನ್ನೂ ಹೀಗೆ ಮಾಡ್ತಾಳ ಅಂತ ತಿಳಿದಾಗ ಆವಾಗ ಪರಮ ಪರಾರ್ಧ ರಸತಮ ಅಂತ ಹೇಳ್ತಾರೆ. ಆಮೇಲೆ ಇದಾದ ಮೇಲೆ ಆ ವಾಕ್ ಈ ವೇದೋಕ್ತ ಆದ ಮೇಲೆ ಎಲ್ಲ ಸರ್ವ ವೇದದಲ್ಲಿನೂ ಎಲ್ಲ ಕಡೆನೂ ಅವನೇ ಇದ್ದಾನಂಬೋ ತಿಳುವಳಿಕೆ ಸಮವಾಗಿ ಎಲ್ಲಾ ಕಡೆ ಇದ್ದಾನೆ ಅಂತ ವಾಯುದೇವರು ಅವರು ಪರಮ ಪರಾರ್ಧ ರಸತಮ ಅಂತ ಅವ್ರನ್ನ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ಬರೋ ಒಂದು ಲಕ್ಷ್ಮೀ ದೇವಿ ಪರಮ ಪರಾರ್ಧಿ ರಸತಮ. ಆಮೇಲೆ ಭಗವಂತ ಉದ್ಗೀತ ನಾಮಕನಾಗಿ ಪರಮ ಪರಾರ್ಧ್ಯ, ಇದು ಪರಮ ಪರಾರ್ಧ್ಯ ಲಕ್ಷ್ಮೀ ಅರ್ಧ ಪರಮ ಪರಾರ್ಧ್ಯ ಅವನಾಗ್ತಾನೆ. ಸೊ ಹೀಗೆ ರಸ ಅಂಬೋದನ್ನ ತಕೊಂಡು ರಸಗಳಲ್ಲಿ ತಾರತಮ್ಯ ಹೇಳಿ ಅಲ್ಲಿ ಭಗವಂತ ವ್ಯಕ್ತಿ ಆಗೋದನ್ನು ಅಲ್ಲೇ ಹೇಳಿದ್ದಾರೆ. ಸೊ ಹೀಗೆ ಈ ರಸವನ್ನ ಇಲ್ಲಿ ಹೇಳ್ತಾರೆ. ಸೌರಭ ರಸಾಹ್ವಯ, ಅವನೇ ಎಸೆನ್ಸ್ ಅಂತ ಹೇಳ್ತಾರಲ್ಲ ಇವರುಗಳೆಲ್ಲ ಇದ್ರೆ ಇಲ್ಲಿ ಅವನೇ ಸ್ಪೆಷಲ್ ಇಂಡಿಪೆಂಡೆಂಟ್. ಅದಕ್ಕೆ ಇದು ಇಷ್ಟು ನಾನು ಹೇಳುವಾಗ ಎಂಟನೇ ರಸ ಆಯ್ತು. ಷಡ್ ರಸಗಳು ಉಂಟು ಅಂತ ಹೇಳ್ತಾರೆ, ಏಳನೇ ರಸ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಎಂಟನೇ ರಸ ಆಯ್ತು, ರಸ ರಸತರ ರಸತಮ ಅಂತ ಹಾಕುವಾಗ ಎಂಟು ರಸಗಳು ಬರುತ್ತೆ ಇಲ್ಲಿ. ಸೊ ಭಗವಂತ ಈ ಕಂಪೇರ್ ಮಾಡ್ಲಿಕ್ಕೆ ಇಸ್ ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳುವಂತ ಹೇಳ್ತಾರೆ. ಸೊ ಹೀಗೆ ಅವನೇ ರಸ ಅಂತ ಹೇಳಿ ಈ ಒಂದು ಸೌರಭ ರಸ ಆಹ್ವಯನ ಎನಿಸಿ ಶಾಂತಿ ರಮಣ ಜ್ಞಾನ ಕ್ರಿಯಾ ಇಚ್ಛಾಶಕ್ತಿ ಎಂದೆಂಬ ಈರೆರಡು ನಾಮದಲ್ಲಿ ಈ ನಾಲ್ಕು ನಾಮದಲ್ಲಿ ಕರೆಸುವ ಭಾರತಿ ವಾಗ್ದೇವಿ ವಾಯು ಸರೋರುಹಾಸನರಲ್ಲಿ ನೆಲೆಸಿಹ ಎಲ್ಲ ಕಾಲದಲ್ಲಿನೂ ಇವರಲ್ಲಿ ಇದ್ದು ಎಲ್ಲವನ್ನೂ ಕೊಡ್ತಾರೆ ಅಂತ ಹೀಗೆ ಹೇಳಿದ್ದಾರೆಂಬಲ್ಲಿ ಕೃಷ್ಣಾರ್ಪಣಮಸ್ತು. ಒಂದು ಏನು ಅಂದ್ರೆ ಇಲ್ಲಿ ಆಕ್ಚುಲಿ ಇದಕ್ಕೆ ಒಂದು ಧನ್ಯ ಒಂದು 2 ಮಿನಿಟ್ಸ್ ಅನುವಾದ ತರ ಏನೋ ಮಾಡಿದ್ಲು, ಅಲ್ಲಿ ಪಿಕ್ಚರ್ ಹಾಕಿದ್ದಾಳೆ ಅದಕ್ಕೆ ಕಳಿಸ್ಲಿಕ್ಕೆ ನೋಡ್ತೀನಿ. ಅಲ್ಲಿ ಏನಂದ್ರೆ ಇಲ್ಲಿ ನಮ್ಗೆ ಬಂದಿದೆ ನೋಡಿ, ಜ್ಞಾನ ಕ್ರಿಯಾ ಇಚ್ಛಾಶಕ್ತಿ ಅಂತ ಬೇರೆ 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 ನಾವು ಹೇಳಿದ್ದೀವಲ್ಲ. ಇಟ್ ಡಸನ್ ಮೀನ್ ಕ್ಷೀರ ಅಂದ್ರೆ ಜ್ಞಾನ ಒಂದೇ ಬರುತ್ತೆ ಅಲ್ಲಿ ಕ್ರಿಯೆ ಇಲ್ಲ ಅಂತ ಹಾಗೆ ತಿಳ್ಕೋಬಾರ್ದು. ಇಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಮೂರು ಶಕ್ತಿ ಬಿಟ್ಬಿಡಿ, ಜ್ಞಾನ ಇಚ್ಛಾ ಕ್ರಿಯಾ ಅಂತ ಇಟ್ಕೊಂಡ್ರೆ ಅಲ್ಲಿ ಕ್ಷೀರದಲ್ಲಿನ ಮೂರು ಇದ್ರೂ ಜ್ಞಾನ ಅಂಬೋದು ಜಾಸ್ತಿ ಅದಟ್ ಗ್ರಾಸ್ಲಿ ಅದು ಜಾಸ್ತಿ ಇರುತ್ತೆ, ಉಳಿದ ಎರಡು ಕಡಿಮೆ ಇರುತ್ತೆ. ಸೆಕೆಂಡ್ ಬರೋವಾಗ ಅಲ್ಲಿ ಒಂದು ಜ್ಞಾನವೂ ಇರುತ್ತೆ, ಅಲ್ಲಿ ಒಂದು ಕ್ರಿಯೆ ಜಾಸ್ತಿ ಆಗ ಜ್ಞಾನದ ಹಿನ್ನೆಲೆಯಲ್ಲಿ ಕ್ರಿಯೆ ಜಾಸ್ತಿ ಕಾಣಿಸುತ್ತೆ. ಮೂರನೇದಲ್ಲಿ ಇಚ್ಛೆ ಜಾಸ್ತಿ ಕಾಣಿಸುತ್ತೆ. ಶಕ್ತಿಯಿಂದ ಬರುವಾಗ ಎಲ್ಲವೂ ಒಟ್ಟಿಗೆ ಇರುತ್ತೆ, ಅದು ಎಲ್ಲವೂ ಸೇರಿ ಬರುವಂತದ್ದು ಅಂತ. ಹೀಗೆ ಎಲ್ಲಾ ಕಡೆನೂ ಎಲ್ಲವೂ ಇರುತ್ತೆ, ಬೇಸ್ಡ್ ಆನ್ ದ ಪ್ರಪೋರ್ಷನ್ ಇಟ್ ಈಸ್ ಟೋಲ್ಡ್. ಕೃಷ್ಣಾರ್ಪಣಮಸ್ತು.